ब्रह्मचार्योपासनम शौचम स्थैर्यमात्म विनिग्रह इंद्रियार्थेषु वैराग्यम मनहंकार एव च जन्म मृत्यु जरा व्याधि दुख दोषानुदर्शनम ईग सच यो यत्प्रभावश्च इति वक्तुम तज्ञान साधनानि आहा सच यो यत्प्रभावश्च सच यः यत्प्रभावश्च इति वक्तुम तज्ञान साधनानि आहा अवारित्वम इत्यादिना ಅವನು ಯಾರು ಯಾರಿಂದ ಎಲ್ಲ ಒಂದು ವಿಧವಾದ ಚಟುವಟಿಕೆ ನಡೀತಾ ಇದೆ ಅಂತ ಹೇಳಿದ್ನಲ್ಲ ಅದು ಅದನ್ನು ತಿಳ್ಕೊಳ್ಳೋಕೆ ಏನು ಮಾಡಬೇಕು ಅಂದರೆ ಈ ಭಾವನೆ ಇರಬೇಕು. ಆತ್ಮಾಲ್ಪತ್ವಂ ಜ್ಞಾತ್ವಾಪಿ ಮಹತ್ವ ಪ್ರದರ್ಶನಂ ದಂಭಃ. ಕೆಲವು ಬೇರೆ ಕಡೆ ಹೇಳಿದ್ದಾರೆ, ಕೆಲವು ಸ್ಪಷ್ಟ, ಎರಡು ಕಾರಣಕ್ಕೆ ಇಲ್ಲಿ ಹೇಳೋದಿಲ್ಲ. ಚಿತ್ತಪ್ರಜ್ಞ ರಕ್ಷಣೆ ಹೇಳಬೇಕಾಗಿ ಕೆಲವೆಲ್ಲ ಬಂದೋಗ್ಬಿಟ್ಟಿದೆ. ಇಲ್ಲಿ ಹೊಸ ಪದ ಯಾವುದು ಅಂದರೆ ದಂಭ ಅಂತ ಪದ ಬಂತು. ದಂಭ, ದಂಭಿ, ಅದಂಭಿ, ಅದಂಭಿತ್ವ, ಈ ರೀತಿ ಪದ ಬಂದಿರೋದು. ದಂಭ, ದಂಭ ಹೊಂದಿರೋನು ದಂಭಿ, ದಂಭಿಯನ್ನು ಹೊಂದಿರುವಿಕೆ ದಂಭಿತ್ವ, ಅದಂಭಿತ್ವ ದಂಭಿತ್ವವನ್ನು ಹೊಂದದಿರುವಿಕೆ. ಈ ರೀತಿ ಅರ್ಥ ಮಾಡಿಕೊಂಡ್ರೆ ದಂಭವನ್ನು ಹೊಂದದಿರುವಿಕೆ. ಏನು ದಂಭ ಅಂದ್ರೇನು? ಜ್ಞಾತ್ ಆತ್ಮಾಲ್ಪತ್ವಂ ಜ್ಞಾತ್ವಾಪಿ ಮಹತ್ವ ಪ್ರದರ್ಶನಂ ದಂಭಃ. ತನಗಷ್ಟು ಯೋಗ್ಯತೆ ಇಲ್ಲ ಅಂತ ಗೊತ್ತಿದ್ರು ಕೂಡ ಯೋಗ್ಯತೆ ಇದ್ದಾಗ ಬಿಹೇವ್ ಮಾಡ್ತಾನಲ್ಲ, ಅದಕ್ಕೇನಂತ ಕರೀತಾರೆ, ಅದಕ್ಕೆ ಜಂಬ ತೋರಿಸ್ತಾರೆ ನೋಡು ಅಂತ ಹೇಳ್ತಾ ಹಾಗೆ ಬಂದಿರೋದು. ದಂಭ, ಜಂಪತಿ, ದಂಪತಿ, ಜ ದಾಗಳು ಒಂದಕ್ಕೊಂದು ಹೆಚ್ಚಾಗುತ್ತೆ. ಅದಕ್ಕೆ ಜಂಭ ಪಡೋದು ಅಂದ್ರೆ ಹಾಗೆ ಇರೋದಕ್ಕೆ ಜಂಭ ಪಡೋದಲ್ಲ, ಇಲ್ಲದೇ ಇದೆ ಅಂತ ತಿಳ್ಕೊಂಡು ಭಾರಿ ಇದು ಮಾಡೋದು. ಅದಕ್ಕೇನಂತ ಕರೀತಾರೆ ದಂಭ, ದಂಭಿತ್ವ, ಜಂಭ ಪಡುವಿಕೆ, ಜಂಭ ಪಡುವಿಕೆ ಅಂತ. ತಜ್ಞಾನ ಸಾಧನಾನಿ ಆಹಾ ಮಹತ್ವ ಪ್ರದರ್ಶನಂ ದಂಭಃ ಜ್ಞಾತ್ವಾಪಿ ಸ್ವಾತ್ಮನು ಅಲ್ಪತ್ವಂ ದಂಭಃ ಮಹತ್ವ ಪ್ರದರ್ಶನಂ ಇತಿ ಅಭಿಧಾನಂ ಜ್ಞಾತ್ವಾಪಿ ಸಾತ್ಮನೋಲ್ಪತ್ವಂ ದಂಭೋ ಮಹಾತ್ಮ್ಯ ದರ್ಶನಂ ಅಂತ ಕೊಟೇಶನ್ ಇದು. ಅಭಿಧಾನಂ ಡಿಕ್ಷನರಿ. ಸ್ವಾತ್ಮನಃ ಅಲ್ಪತ್ವಂ ಜ್ಞಾತ್ವಾಪಿ ತನ್ನ ಅಲ್ಪತ್ವವನ್ನು ತಿಳ್ಕೊಂಡ್ರೂ ಕೂಡ ದಂಭಃ ಮಹಾತ್ಮ್ಯ ದರ್ಶನಂ ತನ್ನ ಮಹಾತ್ಮ್ಯವನ್ನು ತನ್ನಲ್ಲಿ ತಾನೇ ಅಶ್ಯೂ ಮಾಡಿಕೊಳ್ಳೋದು. ಅದಕ್ಕೇನಂತ ಕರೀತಾರೆ ದಂಭ ಅಂತ ಕರಿ. ತಪ್ಪದು ಸಾಧನ ಇದ್ರೆ ಅಪರೋಕ್ಷ ಜ್ಞಾನ ಬರೋದಿಲ್ಲ. ಆರ್ಜವಂ ಮನೋವಾಕ್ಕಾಯ ಕರ್ಮಣಾಂ ಅವೈಪರೀತ್ಯಂ. ಮನಃಕರ್ಮಣಾಂ ವಾಕ್ಕರ್ಮಣಾಂ ಕಾಯಕರ್ಮಣ ಮನಸ್ಸು ಮಾನಸಿಕವಾದ ಎಲ್ಲ ಯಾವ ವಿಷಯದಲ್ಲೂ ಕೂಡ ಅವೈಪರೀತ್ಯ ತಪ್ಪು ಮಾಡೋದಿಲ್ಲ. ಆಮೇಲೆ ವಾಕ್ ಮಾತಿನಲ್ಲಿ ಎಂದೂ ಕೂಡ ತಪ್ಪ ನಡ್ಕೊಳ್ಳೋದಿಲ್ಲ, ಕೆಟ್ಟ ಕೆಟ್ಟ ಮಾತಾಡೋದು ಶಬ್ದ ಮಾತಾಡೋದಿಲ್ಲ. ಕಾಯ ದೇಹದಿಂದ ಕೂಡ ಯಾವುದೇ ತಪ್ಪು ಕೆಲಸಗಳನ್ನು ಮಾಡೋದಿಲ್ಲ. ಮನಸ್ಸಿನಲ್ಲಿ ಸರಿಯಾದ ಯೋಚನೆ, ಬಾಯಲ್ಲಿ ಸರಿಯಾದ ಮಾತು, ದೇಹದಿಂದ ಸರಿಯಾದ ನಡವಳಿಕೆ, ಮೂರು ಇದ್ರೆ ಏನಂತ ಕರೀತಾರೆ ಅದಕ್ಕೆ ಆರ್ಜವಂ ಅಂತ ಕರೀತಾರೆ. ಆರ್ಜವಾದ ರುಜುತ್ವ ಅಂತ ಮುಖ್ಯವಾದ ಅರ್ಥ. ಎರಡು ರುಜುತ್ವ ಇಲ್ಲಿ ಬರುತ್ತೆ, ರುಜುಗಳು ಮಾತ್ರ ರುಜುತ್ವ ಇರೋದು. ಉಳಿದವರು ಏನ್ ಮಾಡಬೇಕು? ಸಾಧ್ಯವಾದಷ್ಟು ಕೂಡ ಮಾತು, ಮನಸ್ಸು ಮತ್ತು ಕೃತಿಗಳಲ್ಲಿ ಹೊಂದಾಣಿಕೆಯನ್ನು ಸಾಧಿಸ್ಬೇಕು. ಮನಸ್ಸಲ್ಲಿರೋದೇ ಒಂದು, ಬಾಯಲ್ಲಿ ಆಡೋದೇ ಒಂದು, ಮಾಡೋದೇ ಇನ್ನೊಂದು. ಸುಭಾಷಿತ ಇದೆ, ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯೇಕಂ ಮಹಾತ್ಮನಾಂ. ಮಾತಿನಲ್ಲೂ ಒಂದೇ, ಕೃತಿಯಲ್ಲೂ ಒಂದೇ, ಬಾಯಲ್ಲೂ ಒಂದೇ, ಅದೇನದು ಮಹಾತ್ಮರ ಲಕ್ಷಣ. ಮನಸ್ಸಿ ಅನ್ಯತ್, ವಚಸಿ ಅನ್ಯತ್, ಕಾಯಿ ಅನ್ಯತ್, ಅದೇನದು ದುರಾತ್ಮನಾಂ ಅಂತ ಹೇಳ್ತಾರೆ. ಬಾಯಲ್ಲೇ ಒಂದು, ಮನಸ್ಸಲ್ಲೇ ಹೇಳೋದೊಂದು ಮಾಡೋದೊಂದು ಅಂತ ಹೇಳೋದಲ್ಲ, ಅದೆಲ್ಲ ದುರಾತ್ಮರ ಲಕ್ಷಣ. ಆ ಅರ್ಥದಲ್ಲಿ ಆರ್ಜವಂ ಮನೋವಾಕ್ಕಾಯ ಕರ್ಮಣ ವಿಪರೀತ ವೈಪರೀತ್ಯ ಅವೈಪರೀತ್ಯ ಅಲ್ಲಿ ವ್ಯತ್ಯಾಸವಿಲ್ಲದಿರುವಿಕೆ. ದುರ್ಯೋಧನ ರಾಜ್ಯ ಕೊಡ್ತೀರಿಂದ ಕೊಟ್ಟನ ಮೇಲೆ ಗಲಾಟೆ ಎಬ್ಬಿಸಿದ, ಮಾತೆತ್ತಿದ್ರೆ ಪ್ರತಿಯೊಂದಕ್ಕೂ ವಿರುದ್ಧ ಮಾತಾಡ್ತಾ ಇದ್ದೆ. ತಪ್ಪದು. ನಾನು ಷಟ್ಸು ಅರ್ಥೇಶು ಪ್ರತಿಜ್ಞಾತೇಶು ಅಮಾನಿತ್ವಂ ಅಮಾನಿತ್ವಾಧಿಕಂ ಅನಂತರ್ಭೂತಂ ಕಿಮಿತ್ಯುಚ್ಯತೆ ಇತ್ಯತಃ ಸಚೇತಿ. ಅದರಲ್ಲಿ ಹಿಂದೆ ಹೇಳಿದ ಆರರಲ್ಲಿ ಸೇರಿಲ್ವಲ್ಲ ಇದು. ಆರು ಯಾವುದು? ಪ್ರಕೃತಿ, ಪುರುಷ, ಜ್ಞಾನ, ಜ್ಞೇಯ ಮತ್ತು ಕ್ಷೇತ್ರ, ಕ್ಷೇತ್ರಜ್ಞ. ಇದು ಅದನ್ನು ಹೇಳ್ತೀನಿ ಅಂತ ಹೊರಟು ಬಿಟ್ಟು ಇದೇನೋ ಬೇರೆ ಹೇಳ್ತಿದ್ದಾನಲ್ಲ ಅಂತ ಕೇಳಿದ್ರೆ ಬೇರೆ ಅಲ್ಲ, ಜ್ಞಾನ ಹೇಳ್ತೀನಿ ಅಂತ ಹೇಳಿದ್ನಲ್ಲ, ಜ್ಞಾನ ಸಾಧನ ಹೇಳ್ತಿರೋದ್ರಿಂದ ಅದನ್ನೇ ಹೇಳ್ತಿದ್ದಾನೆ ಅಂತ ಅರ್ಥ. ಇತ್ಯತಃ ಸಚೇತಿ ಇತಿ ಪ್ರತಿಜ್ಞಾತಮರ್ಥದ್ವಯಂ ವಕ್ತುಂ ಜ್ಞೇಯಂ ಯತ್ತತ್ ಇತ್ಯಾದಿನ ಇತಿ ಪ್ರತಿಜ್ಞಾತಮರ್ಥದ್ವಯಂ ವಕ್ತುಂ ಹೇಳೋದಕ್ಕೋಸ್ಕರವಾಗಿ ಜ್ಞೇಯಂ ಯತ್ತತ್ ಇತ್ಯಾದಿನ ಅದನ್ನು ಹೇಳಿದ್ದಕ್ಕೆ ಇದೆಲ್ಲ ವಿವರಣೆ ಇದೆ. ನ ಯಾದೃಶ ತಾದೃಶೇನ ಶ್ರವಣೇನ ತನುಭವಾರೂಢಂ ಭವತಿ ಇತ್ಯಾಶಯನ ಇತಿ ಶೇಷ. ಎಷ್ಟು ಇಂಪಾರ್ಟೆಂಟ್ ಲೈನ್ ನೋಡಿ. ಅದು ಶ್ರವಣಾದಿಗಳನ್ನು ಮಾಡಿರಿ, ದೇವರಲ್ಲಿ ಭಕ್ತಿ ಬರುತ್ತೆ. ಶ್ರವಣ ಮನಕಾನಂದ ಎಲ್ಲ ಹೇಳಿಬಿಟ್ಟಿದ್ದಾರೆ, ಅದಕ್ಕೆ ಹೇಳ್ತಾರೆ ಶ್ರವಣ ಅಂದರೆ ಯಾದೃಶ ತಾದೃಶ ಶ್ರವಣೇನ. ಏನೋ ಒಂದು ಕೇಳಬೇಕು ಅಂತ ಕೇಳಿದ, ಹೇಗೋ ಕೇಳಿದ, ಏನೋ ಕೇಳಿದ, ಡಿಫ್ರೆನ್ಸ್ ಗೊತ್ತಾಯ್ತಾ? ಹೇಗೋ ಕೇಳಿದ, ಏನೋ ಕೇಳಿದ, ಅದರಿಂದ ಏನು ಬರೋದಿಲ್ಲ, ಜ್ಞಾನ ಬರೋದಿಲ್ಲ, ಭಕ್ತಿ ಬರೋದಿಲ್ಲ. ತದನುಭವಾರೂಢಂ ಭವತಿ ಇತ್ಯಾಶಯೇನ. ವಿದ್ಯುಕ್ತವಾದಂಥ ಶ್ರವಣ, ವಿದ್ಯುಕ್ತ ರೀತಿಯಲ್ಲಿ ಶ್ರವಣ, ವಿದ್ಯುಕ್ತ ಗ್ರಂಥಗಳ ಶ್ರವಣ. ಎಷ್ಟೋ ಅದು ಕೆಲವು ಮಠಗಳಲ್ಲಿ ಯಾವುದೋ ಉಪನ್ಯಾಸ ಇರಿಸಿಬಿಟ್ಟಿದ್ರು, ಬಂಕತಿಮ್ಮನ ಕಗ್ಗ ಉಪನ್ಯಾಸ, ಅದಕ್ಕೆ ಮಂಗಳಾಚರಣೆ ಮತ್ತೆ ಕೊನೆಗೆ ಎಷ್ಟನೇ. ಅದು ಲೌಕಿಕ ಗ್ರಂಥ, ಲೌಕಿಕ ಗ್ರಂಥನ ಮಠಮಾನ್ಯಗಳು ಹೇಳಿಸ್ಬಿಟ್ರೆ ಎಷ್ಟು ತಪ್ಪಾಗುತ್ತೆ. ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಯಾವುದೋ ಒಂದು ಇದು ಸಾಹಿತ್ಯದ ದೊಡ್ಡ ಕ್ಲಾಸಸ್ ತೊಗೊಂಡ್ಬಿಟ್ರೆ ಇರಲಿಮೆಂಟ್ ಆ ಇದರಲ್ಲಿ, ಅದು ತಪ್ಪೋ ಸರಿನ ಪ್ರಶ್ನೆ ಆಮೇಲೆ, ಅಲ್ಲಿಗೆ ಶೂಟ್ ಆಗುತ್ತೆ ಅಲ್ಲೋ ಮೊದಲನೇ ಪ್ರಶ್ನೆ. ತುಂಬ ಜನ ಏನು ಮಾಡ್ತಾರೆ ಅಂತ ತಪ್ಪನ್ನು ಮಾಡಿಬಿಟ್ಟು ಸಾಧನೆ ಕಳ್ಕೊಂಡ್ಬಿಡ್ತಾರೆ. ಹೆಸರಿಗೆ ಶ್ರವಣ, ಯಾವುದೋ ಶ್ರವಣ ಆಗಬಾರ್ದು. ಆತ ನಮ್ಮವ್ರದ್ದೇ ಅಂತ ತಿಳ್ಕೊಬೋಣ. ಆ ತಪ್ಪಾಗಿದ್ದರೆ ಶ್ರವಣ ಮಾಡಿ ಪ್ರಯೋಜನ ಇಲ್ಲ, ಪ್ರೊಟೆಸ್ಟ್ ಮಾಡಬೇಕು. ಆಚಾರ್ಯರು ಚಿಕ್ಕ ಮಗುವಿಂದ ಪ್ರೊಟೆಸ್ಟ್ ಮಾಡಿದ್ರಲ್ಲ, ಆ ರೀತಿಯಲ್ಲಿ ತಪ್ಪನ್ನು ಮೆಕ್ಯಾನಿಕಲಿ ಕೇಳಬಾರ್ದು. ಆ ನಿಷ್ಠೆಯಿಂದ ನಿಷ್ಠೆಯಿಂದ ಕೇಳಿದಾಗ ಹೇಳ್ತಕ್ಕಂಥ ನಿಷ್ಠೆ ಇಲ್ಲದೆ ಹೋದರೆ ಅದಕ್ಕೆ ಅಬ್ಜೆಕ್ಷನ್ ಇಡಬೇಕು. ಅದನ್ನು ಅದನ್ನು ಹೇಳ್ತಾರೆ, ಸಭಾಂವಾನ ಪ್ರವೇಷ್ಟವ್ಯಂ ವಕ್ತವ್ಯಂ ವಾ ಸಮಂಜಸಂ. ಸಭೆಗಳಿಗೆ ಹೋಗಬಾರದು, ಅಕಸ್ಮಾತ್ ಹೋದರೆ ಸರಿಯಾಗಿರಬೇಕೆ ಹೊರತು ಅಬ್ರುವನ್ ಬಿಬ್ರುವನ್ನು ಆಪಿ ನರೋ ಭವತಿ ಕಿಲ್ಬಿಷಿ. ತಪ್ಪು ಹೇಳಿದ್ರು ಸುಮ್ಮನೆ ಕೂತಿದ್ದ, ಅಥವಾ ಅವರು ಸರಿ ಅದನ್ನು ವಿರುದ್ಧ ಸರಿ ಅಂತ ಸಾಧಿಸಿಬಿಟ್ಟ, ಜೊತೆಗೆ ತಪ್ಪು ಹೇಳಿದ್ದನ್ನೇ ತಾನೇ ಸಪೋರ್ಟ್ ಮಾಡಕ್ಕೆ ಹೊರಟ, ಅದರಲ್ಲಿ ಏನಾಗುತ್ತದೆ, ನರೋ ಭವತಿ ಕಿಲ್ಬಿಷಿ, ಅವನು ಕೂಡ ಪಾಪಿ ಆಗ್ತಾನೆ ಅಂತಿರೋದ್ರಿಂದ ಯಾದೃಶ ತಾದೃಶ ಶ್ರವಣದಿಂದ ಎಂದೂ ಕೂಡ ಭಗವಂತನ ವಿಚಾರ ಬರೋದಿಲ್ಲ. ಇದು ಕಮಿಟೆಡ್ ಆಗಿರಬೇಕು. ಮಾನ ಅಹಂಕಾರಾಭ್ಯಾಂ ದಂಭಂ ಪೃಥಕ್ ದರ್ಶಯೇತಿ ಆತ್ಮೇತಿ. ಮಾನ ಅಹಂಕಾರ ದಂಭ, ಒಂದು ಸೂಕ್ಷ್ಮ ವ್ಯತ್ಯಾಸವಿದೆ ಅಂತ ಹೇಳೋದಕ್ಕೆ ಅರ್ಥ ತೋರಿಸಿದರು. ಆರ್ಜವಂ ಜ್ಞಾನ ಸಾಧನಂ ಆತ್ಮೇತಿ. ಆರ್ಜವಂ ಜ್ಞಾನ ಸಾಧನಂ ಯಥಾ ಸ್ಯಾತ್ ತಥಾ ವ್ಯಾಚಷ್ಟೆ. ಆರ್ಜವ ಅಂದ್ರೆ ಜ್ಞಾನ ಸಾಧನ ಹೇಗಾಗುತ್ತೆ ಅಂದ್ರೆ ಹೇಳ್ತಾರೆ, ಆರ್ಜವಂ ಇತಿ ಏತಚ್ಚ ಸನ್ಮಾರ್ಗ ಇತಿ ಜ್ಞಾತವ್ಯಂ. ಇದಿಷ್ಟು ಕೂಡ ಸನ್ಮಾರ್ಗೆ, ಸನ್ಮಾರ್ಗದಲ್ಲಿದ್ದವರಿಗೆ ಇದಿಷ್ಟು ಕೂಡ ಬೇಕಾಗತ್ತೆ ಅಂತ ಹೇಳೋದಕ್ಕೆ ತಿಳಿಸಿದ ಮಾತುಗಳು. ಅಂದರೆ ವಿಷಯ ತಿಳಿಯೋದು ಎಷ್ಟು ಮುಖ್ಯವೋ ಅಥವಾ ಅದಕ್ಕೊಂದು ಅನುಸರಣೆ ಡಿಸಿಪ್ಲಿನ್ ಒಂದಿದೆ, ಆ ಡಿಸಿಪ್ಲಿನ್ ಮೇಂಟೈನ್ ಮಾಡೋ, ಅದೇ ಆಚಾರ. ಡಿಸಿಪ್ಲಿನ್ ಎಂಬುದು ಆಚಾರ, ಅದು ವಿಚಾರ. ಎರಡು ಇದ್ರೆ ಮಾತ್ರ ಜ್ಞಾನ ಬರುತ್ತೆ, ಹೊರತು ಇಲ್ಲದವರ ಜ್ಞಾನ ಬರೋದಿಲ್ಲ ಅಂತ ಹೇಳೋದಕ್ಕೆ ಈ ಮಾತು ಬಂದಿರೋದು. ಆಸಕ್ತಿ ಅರಭಿಷ್ವಂಗ ಪುತ್ರ ದಾರ ಗೃಹಾದಿಷು ನಿತ್ಯಂಚ ಸಮಚಿತ್ತತ್ವ ಇಷ್ಟಾನಿಷ್ಟೋಪತ್ತಿಷು. ಆಸಕ್ತಿ ಅನಭಿಷ್ವಂಗ, ಏನು ವ್ಯತ್ಯಾಸ ಹೇಳ್ತಾರೆ. ಪುತ್ರದಾರ ಗೃಹಾದಿಷು ಆಸಕ್ತಿ ಒಂದು, ಪುತ್ರದಾರ ಗೃಹಾದಿಷು ಅನಭಿಷ್ವಂಗ ಒಂದು, ಎರಡು ಗುಣಗಳಲ್ಲಿ. ಆಸಕ್ತಿ ಅಂದ್ರೇನು, ಸ್ನೇಹ. ಸ್ನೇಹ ಏನು, ಸ್ನೇಹ ನನ್ನವರು ಅಂತಕ್ಕಂಥ ಸ್ವಾತಂತ್ರ್ಯ ಬುದ್ಧಿ ಹೊಂದಬಾರದು, ಗೊತ್ತಾಯ್ತಾ. ತನ್ನವರು ಅಂತಕ್ಕಂಥ ಆಸಕ್ತಿ ಹೊಂದೇ ಹೋದರೆ ಆಸಕ್ತಿ ಅದು. ಅದನ್ನು ಅಭಿಷ್ವಂಗ ಅಂದ್ರೆ ಏನು, ಅನಭಿಷ್ವಂಗ ಅಂತ ಕರೀತಾರೆ. ಸಂಗ ಅಭಿಸಂಗ ಅಭಿಷ್ವಂಗ ಅನಭಿಷ್ವಂಗ, ಅದನ್ನು ಸಯೇವ ಅತಿಪಕ್ವ ಅಭಿಷ್ವಂಗ, ಅದು ಅಟ್ಯಾಚ್ಮೆಂಟು. ಇದು ಓವರ್ ಅಟ್ಯಾಚ್ಮೆಂಟ್, ಅತಿಪಕ್ವ ಅಂದರೆ ಓವರ್ ಅಟ್ಯಾಚ್ಮೆಂಟ್. ಅಟ್ಯಾಚ್ಮೆಂಟ್ ಇರಬಾರದು ಫಸ್ಟ್, ಅದು ಅದು ಓವರ್ ಅಟ್ಯಾಚ್ಮೆಂಟ್ ಇರಲೇಬಾರದು. ಓವರ್ ಅಟ್ಯಾಚ್ಮೆಂಟ್ ಇದ್ರೆ ಏನಾಗೋದಿಲ್ಲ, ಸಾಧನೆ ಮಾಡೋಕ್ಕೆ ಬರೋದಿಲ್ಲ. ನೋ ಅಟ್ಯಾಚ್ಮೆಂಟ್ ಸಾಧನೆ ಮಾಡೋಕ್ಕೆ ಬರೋದಿಲ್ಲ, ಓವರ್ ಅಟ್ಯಾಚ್ಮೆಂಟ್ ಸಾಧನೆ ಮಾಡೋಕ್ಕೆ ಬರೋದಿಲ್ಲ. ಹಿಂದೆ ಹೇಳಿಲ್ಲ, ನೆಲದಲ್ಲಿ ಎಣ್ಣೆ ಹಾಕಿಬಿಟ್ಟಿದ್ದಾರೆ, ನೆಲದಕ್ಕೆ ಬರೋದೇ ಇಲ್ಲ, ಫಿಕ್ಸ್ ಎಣ್ಣೆ ಇಲ್ಲ, ಬಿದ್ದು ಬಿಡ್ತಾನೆ. ಆಮೇಲೆ ಬರೀ ಕಲ್ಲು ಮಣ್ಣು, ಮತ್ತೆ ಹೊಲಕ್ಕೆ ಬರೋದೇ ಇಲ್ಲ. ಏನಿರ್ಬೇಕಲ್ಲೀಗ, ಫಿಕ್ಸ್ ಎಣ್ಣೆ ಎಷ್ಟಿರಬೇಕು, ಆಪ್ಟಿಮಮ್ ಆಗಿರ್ಬೇಕು. ಸಂಸಾರ ನಡೆಸೋಷ್ಟು ಆಸಕ್ತಿ ಇರಬೇಕು ಹೊರತು, ಓವರ್ ಇದ್ರೂ ತಪ್ಪು, ಅಂಡರ್ ಇದ್ರೂ ಕಷ್ಟ. ಒಳ್ಳೆ ಸೂಪರ್ ಬಸ್ ಅದು, ಇಂಪೋರ್ಟೆಡ್, ಕೋಟ್ಯಂತರ ರೂಪಾಯಿ ಬರ್ತಿದೆ ಕಾರ್ಗಳೆಲ್ಲ ಈಗ. ಆದರೆ ಮಡ್ ರೋಡ್ ಅದು ಹೇಗೆ ಹೋಗುತ್ತೆ, ಅದರಲ್ಲಿ ಮಡ್ ರೋಡಲ್ಲಿ ಅವ್ನು ಎಷ್ಟು ಸ್ಪೀಡ್ ಮೇಂಟೈನ್ ಮಾಡೋಕ್ಕಾಗತ್ತೆ. ಏನು ಮಡ್ ರೋಡು ಅಪ್ಸ್ ಆ್ಯಂಡ್ ಡೌನ್ಸ್ ಬೇರೆ, ಎಷ್ಟೇ ಚೆನ್ನಾಗಿದ್ರು ಸಾಧನೆ ಕಟ್ ಆಗಿಬಿಡುತ್ತೆ. ಅಥವಾ ಇನ್ನೊಂದೇನು, ಫಸ್ಟ್ ಕ್ಲಾಸ್ ರೋಡು, ವೆಹಿಕಲೇ ಸರಿ ಇಲ್ಲ, ಏನು ಮಾಡಿದ್ರೆ ಅಷ್ಟು ತಳ್ಳೋವರೆಗೂ ಬೋರ್ಡ್ ಮೇನ್ ರೋಡೇ ತಳ್ಳಬೇಕಾದ್ರೆ ಅದು ಉಪಯೋಗ ಇದೆ. ಹೇಗಿರಬೇಕು, ಅದಕ್ಕೆ ಎಷ್ಟು ಬೇಕೋ ಅಷ್ಟಿರಬೇಕು. ಅದಕ್ಕೆ ಸಾಧನೆಯಲ್ಲಿ ನೋ ಅಟ್ಯಾಚ್ಮೆಂಟ್, ಓವರ್ ಅಟ್ಯಾಚ್ಮೆಂಟ್ ಯಾವುದೂ ಇರಬಾರ್ದು. ಅದಕ್ಕೆ ಆಸಕ್ತಿ ಅನಭಿಷ್ವಂಗ ಪುತ್ರದಾರ ಗೃಹಾದಿಷು. ನಮಗೇನೇನು ಆಸಕ್ತಿ ಕಾರಣ ಅಂದರೆ ಪುತ್ರ ದಾರ ಗೃಹ ಮೊದಲಾದವುಗಳ ಮೇಲೆ. ಇದು ಹೆಂಡತಿ ಮಕ್ಕಳಲ್ಲಿ ಹೆಚ್ಚು ಪ್ರೀತಿ ಮಕ್ಕಳ ಮೇಲೆ ಇರುತ್ತದೆ. ಅದಕ್ಕೆ ಡೈವರ್ಸ್ ಕೋರ್ಟ್ ಕೇಸ್ ಆಗಿ ಶುರು ಮಾಡ್ತಾರೆ, ಮಗು ನಮಗೆ ನಮಗೆ ಅಂತ ಗಲಾಟೆ ಮಾಡ್ತಿರ್ತಾರೆ. ಎಲ್ಲಿದೆ ಈಗ ಅದು ಅಟ್ಯಾಚ್ಮೆಂಟ್, ಮಗ ಇಲ್ಲಿ ಸಂಸಾರ ಬೆಳೀತಾ ಹೋಗುತ್ತದೆ. ಆಮೇಲೆ ಮನೆ, ಪುತ್ರ ದಾರ ಅದು ಹೇಳಬೇಕಾದ್ರೆ ತಾರ ಸುಮ್ಮನೆ ಹೇಳಬೇಕು ಅಂತ ಹೇಳಿದ್ದಲ್ಲ, ಅಟ್ಯಾಚ್ಮೆಂಟ್ ಯಾವ ರೀತಿ ವೇರಿ ಆಗುತ್ತೆ ಅಂತ ಕೂಡ ಹೇಳ್ತಾರೆ. ನಿತ್ಯಂಚ ಸಮಚಿತ್ತತ್ವ ಇಷ್ಟಾನಿಷ್ಟೋಪತ್ತಿಷು. ಏನೂ ಬಂದಿಲ್ಲ ಸಮಚಿತ್ತತ್ವ ಏನು ದೊಡ್ಡದಲ್ಲ, ಇಷ್ಟ ಬಂದಾಗಲೂ ಅದು ಎಕ್ಸೈಟ್ ಆಗಬಾರ್ದು, ಅನಿಷ್ಟ ಬಂದಾಗ ಕೂಗಬಾರ್ದು, ಡಿಪ್ರೆಸ್ ಆಗಬಾರ್ದು. ಅದಕ್ಕೆ ಹೇಳಿದ್ರೆ ಇಷ್ಟ ಉಪಪತ್ತಿ ಆದಾಗ, ಅನಿಷ್ಟ ಉಪಪತ್ತಿ ಆದಾಗ ಸಮಚಿತ್ತನಾಗಿರ್ಬೇಕು. ಆ ಸಮಚಿತ್ತನಾಗಿರೋದು ಅಧ್ಯಾತ್ಮಕ್ಕೂ ಬೇಕು, ಲೌಕಿಕಕ್ಕೂ ಬೇಕು. ಲೌಕಿಕದಲ್ಲೂ ಕೂಡ ಟೆನ್ಷನ್ ಮಾಡ್ಕೊಡದೆ ಹೋದರೆ ಆರೋಗ್ಯ ಸರಿ ಇರುತ್ತೆ, ಕೆಲಸ ಆಗುತ್ತೆ, ಗೊತ್ತಾಯ್ತಾ. ಅಲ್ಲೂ ಕೂಡ ಶಾಸ್ತ್ರದಲ್ಲೂ ದೇವ್ರ ಕಡೆ ಮನಸ್ಸು ಹೋಗುತ್ತೆ. ಸಮಚಿತ್ತತ್ವ ತುಂಬಾ ಬ್ಯಾಲೆನ್ಸ್ ಮಾಡ್ಬೇಕಂದ್ರೆ ನಿರ್ಲೇಪ ಅಂದ್ರೆ ಏನು, ತನ್ನ ಕೆಲಸ ಎಷ್ಟೋ ಅಷ್ಟು ಮಾಡಬೇಕು. ಇದ್ದೆ ಇದ್ದಾನೆ, ಹೊಸ ರೋಗಿ ಅವನು, ರೋಗ ವಾಸಿ ಮಾಡೋದಷ್ಟೇ ಗುರಿನೇ ಹೊರತು ನನ್ನವರು ಬೇರೆಯವರು ಭಾವನೆ ಇಲ್ಲ. ಆ ರೀತಿ ಅದು ಅಲ್ಲಿ ಇನ್ನೇ ಇದಾದ್ರೆ ಇಂಡಿಫರೆಂಟ್ ಆಗಿಬಿಟ್ರೆ ಹೋಗ್ಬಿಡುತ್ತೆ. ಅಲ್ಲಿ ಇಂಡಿಫರೆಂಟ್ ಆಗಬಾರದು. ತನ್ನ ಕೆಲಸದಲ್ಲಿ ಭಾರಿ ಕರೆಕ್ಟ್ ಇದ್ದಾನೆ. ವ್ಯಕ್ತಿಶಃ ಅಟ್ಯಾಚ್ಮೆಂಟ್ ನೋ ಅಟ್ಯಾಚ್ಮೆಂಟ್ ಅದರಲ್ಲಿ ಎಷ್ಟೋ ಅಷ್ಟೇ. ಆ ಥರ ಇದ್ರೆ ಒಳ್ಳೆ ಡಾಕ್ಟರ್ ಆಗ್ತಾರೆ. ಅದ್ರ ಬದಲು ನೋಡಿದ ಭಾರಿ ಬೇಕಾದವರು ಅಂತ ಹೇಳಿದ, ಏ ಭಾರಿ ಅಭಿಮಾನ ಪಟ್ಕೊಂಡು ಹೋದ, ಅದು ಆಪರೇಷನ್ ಕೆಟ್ಟೋಯ್ತು. ಅಷ್ಟು ಎಷ್ಟೋ ಸತ್ತು ಪರಿಚಯದಿಂದ ಮಾಡಿಸೋಡೆ ಕೆಲಸ ಕೆಟ್ಟೋಗುತ್ತೆ. ಆಪರೇಷನ್ ಮೊದಲಾದವರೆಲ್ಲ ಯಾಕಂದ್ರೆ ತುಂಬ ಅವ್ರಿಗೇನಿರುತ್ತೆ ಪಾಪ, ಅವರಿಗೆ ಒಂಥರ ಏನೋ ನರ್ವಸ್ ಆಗಿಬಿಡ್ತಾರೆ. ಕೆಲವು ಸಲ ಅಭಿಮಾನ ಬಂದಾಗ ನರ್ವಸ್ ಆಗಿಬಿಡ್ತಾರೆ. ಎಂಥ ಆರ್ಟಿಸ್ಟ್ ಪೇಸ್ಟ್ ಕೊಂಡುಕೊಂಡು ತನ್ನ ಮಗನಿಗೆ ತಾನೇ ಆರ್ಟ್ ಆಪರೇಷನ್ ಮಾಡೋಕೆ ಹೋಗೋದಿಲ್ಲ, ಏನಾಗುತ್ತೆ ಅವನಿಗೆ, ಅದು ಥರ ಇದಾಗಿಬಿಡ್ತಾರೆ. ಯಾಕಂದ್ರೆ ಅಟ್ಯಾಚ್ಮೆಂಟ್ ಇಂದ ಗಾಬರಿ ಆಗಿಬಿಡ್ತಾರೆ. ಆದ್ರಿಂದ ಅಟ್ಯಾಚ್ಮೆಂಟ್ ಇಲ್ಲಿ ಪೂರ್ತಿ ಅಟ್ಯಾಚ್ಮೆಂಟ್ ಎಲ್ಲ ಕೆಡಿಸಿ ಹಾಳು ಮಾಡಿಬಿಡ್ತಾರೆ. ಮತ್ತೆ ಏನಿರಬೇಕು, ಆ ರೋಗ ವಾಸಿಯಾಗಬೇಕು ಅನ್ನೋದ್ರ ಬಗ್ಗೆ ಫುಲ್ ಅಟ್ಯಾಚ್ಮೆಂಟ್ ಇರಬೇಕು. ವ್ಯಕ್ತಿಶಃ ಏನಿರಬಾರದು, ನನ್ನವರು ತಾನೋ ಭಾವನೆ ಇರಬಾರ್ದು. ಒಂದು ಆಪರೇಷನ್ ಫೇಲ್ ಆಯಿತು, ಇನ್ ನೆಕ್ಸ್ಟ್ ಇನ್ನೊಂದು ಆಪರೇಷನ್ ಹೋಗ್ತಾ ಇದ್ದಾನೆ, ಮತ್ತೆ ಅದು ಫೇಲ್ ಆಗಿಬಿಡುತ್ತೆ. ಆಮೇಲೆ ಏನು ಮಾಡಬೇಕು ಅವನೀಗ, ಅದನ್ನು ಬಿಟ್ಟು ಯಥಾಪರಿ ಫ್ರೆಶ್ ಆಗಿ ಡೀಲ್ ಮಾಡಬೇಕು. ಅಷ್ಟೇ, ಇದನ್ನು ಬಿಡಿಸೋಕೆ ಟ್ರೈ ಮಾಡಬೇಕು. ಅದು ಇದು ಚರ ಮಾಡಿ ಇನ್ನೊಂದು ಕೇರ್ಲೆಸ್ ಮಾಡಿದ್ರೆ ಹೋಗ್ಬಿಡ್ತಾರೆ. ಮತ್ತೆ ಪ್ರತಿಯೊಂದನ್ನು ಈಚ್ ಆ್ಯಂಡ್ ಎವರಿ ಕೇಸ್ ಮೆರಿಟ್ ಇರುತ್ತಲ್ಲ, ಮೆರಿಟ್ ಆಫ್ ಇಂಡಿವಿಜುವಲ್ ಕೇಸ್ ಮೇಲೆ ಡಿಪೆಂಡ್ ಆಗುತ್ತೆ ಹೊರತು ಇನ್ನೂ ಒಂದಕ್ಕೊಂದು ಏನು ಮಾಡಬಾರ್ದು, ಅದನ್ನು ಕ್ಲಬ್ ಮಾಡಬಾರ್ದು. ಕ್ಲಬ್ ಮಾಡಿದ್ರೆ ಕೆಟ್ಟೋಗ್ಬಿಡುತ್ತೆ ಕಾರ್ಯ. ಅದೆಲ್ಲ ಬ್ಯಾಲೆನ್ಸ್ ಇದ್ರೆ ಮಾತ್ರ ಒಳ್ಳೆ ಪ್ರೊಫೆಷನ್ ಮಾಡೋಕ್ಕೆ ಸಾಧ್ಯ. ಮನೇಲಿ ಜಗಳ ಬಂದಿರ್ತಾರೆ, ಆಫೀಸಲ್ಲಿ ಜಗಳ ಶುರು ಆಗಿಬಿಟ್ರೆ ಬದೀತಿ ಆಗುತ್ತೆ. ಆ ವಿಷಯ ಬಿಟ್ಬಿಡೋಕ್ಕ ಮತ್ತೇನು ಇಲ್ಲೇ ಇಲ್ಲ. ಆಫೀಸಲ್ಲಿ ಏನಾಗಿರುತ್ತೋ ಮನೆ ತರಬಾರ್ದು ಮತ್ತೆ ಅದನ್ನು ಏನು ಮಾಡಬಾರ್ದನ, ಅಲ್ಲಿಗಲ್ಲಿ ಬರೆಯುತ್ತೋ ಎಲ್ಲ ಅಲ್ಲ ಬೈಕೋತ ಓಡಾಡ್ತಿರೋದು. ಅಲ್ಲಿ ಬೈಸ್ಕೊಂಡ್ಬಂದಿರ್ತಾನೆ, ಎಲ್ಲ ಟ್ರಾನ್ಸ್ಫರ್ ಮಾಡ್ತಾ ಕೊಡ್ತಾರೆ ಮನೆ ಮನೆಯವರಿಗೆ. ಹಾಗೆ ಮಾಡಬಾರ್ದು. ಆ ವಿಷಯ ಎಲ್ಲ ಈ ವಿಷಯ ಇಲ್ಲೇ. ಅದೇನು ಹಚ್ಕೊಂಡ್ರೆ ಮನೆಯಲ್ಲೂ ಕೆಟ್ಟೋಗುತ್ತೆ, ಆಫೀಸಿಗೆ ಕೆಟ್ಟೋಗುತ್ತೆ. ಕರೆಗೆ ಅವ್ನು ಡಿಸ್ಮಿಸ್ ಆಗಿಬಿಡ್ತಾನೆ, ಮನೆಯಿಂದ ಓಡಿಸ್ಬಿಡ್ತಾನೆ. ಹಾಗಾಗಬಾರ್ದು. ಅಷ್ಟೇ, ಒಟ್ಟು ಗುರಿ ಬರೀಬಾರ್ದು. ತನ್ನ ಗುರಿ ಏನು ಆ ಕಡೆ ಫುಲ್ ಗಮನ ಇರಬೇಕು. ಮಯಿ ಚಾನನ್ಯ ಯೋಗೇನ ಭಕ್ತಿ ಅವ್ಯಭಿಚಾರಿಣಿ. ಮುಂದೆ ಇವೆಲ್ಲ ಒಂದಕ್ಕೊಂದು ಮೇಲಕ್ಕೆ ಹೋಗ್ತಾ ಬರತ್ತೆ. ಹಾಗೇನೆ ಸಾಧನೆಗಳಲ್ಲಿ ಶುರು ಅಮಾನಿತ್ವ ಶುರು ಮಾಡಿಬಿಟ್ಟು ಎಲ್ಲಿವರೆಗೆ ಎಂಡ್ ಮಾಡ್ತಾರೆ ನೋಡ್ಬೇಕು. ಎಲ್ಲ ಈಕ್ವಲ್ ಅಲ್ಲ, ಒಂದೊಂದೇ ಮೇಲಕ್ಕೆ ಹೋಗ್ತಾ 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 ಏರ್ತಾ ಹೋಗ್ತಾರೆ. ಮಯಿ ಚ ಅನನ್ಯ ಯೋಗೇನ ಭಕ್ತಿ ಅವ್ಯಭಿಚಾರಿಣಿ. ನನ್ನಲ್ಲಿ ಅವ್ಯಭಿಚಾರಿಯಾದ ಭಕ್ತಿ ಇರಬೇಕು, ಇನ್ನೊಂದು ಅನನ್ಯ ಯೋಗ ಇರಬೇಕು. ಎರಡು ಪಾಯಿಂಟ್. ಅನನ್ಯ ಯೋಗ ಅಂದ್ರೇನು, ಹುಡುಗವರಲ್ಲಿ ಅಂತ ಭಕ್ತಿ ಮಾಡಕ್ಕೆ ಹೋದ್ರೆ ಬಟ್ ಅನ್ಯ ಯೋಗ ಅನನ್ಯ ಯೋಗ, ಇನ್ನೊಬ್ಬರಲ್ಲಿ ಭಕ್ತಿ ಡೈವರ್ಟ್ ಆಗಬಾರ್ದು ಫಸ್ಟ್. ಅದು ಎರಡನೇದು ಅವ್ಯಭಿಚಾರಿಣಿ, ಯಾವುದೋ ಕಾರಣಕ್ಕೋಸ್ಕರ ಭಕ್ತಿ ಬರಬಾರ್ದು. ಗೊತ್ತಾಯ್ತಾ, ನಿರ್ನಿಮಿತ್ತಾಮ್ ಅಂತ ಹೇಳಿದ್ರಲ್ಲ ಆ ಥರ. ವ್ಯಭಿಚಾರದ ಭಕ್ತಿ ಅಂದ್ರೇನು, ಇನ್ನೊಂದು ಕಡೆ ಡೈವರ್ಟ್ ಆಗೋ ಭಕ್ತಿ, ಅಥವಾ ಇನ್ನೊಬ್ಬರಲ್ಲೂ ಕೂಡ ಅಂಥದ್ದೇ ಭಕ್ತಿ ಆದರೂ ಮಾಡಬಾರ್ದು. ಸರ್ವೋತ್ತಮನಾದ ದೇವರಲ್ಲಿ ಎಷ್ಟು ಭಕ್ತಿ ಮಾಡ್ತಾನೋ ಅಷ್ಟು ಭಕ್ತಿನ ಬೇರೆ ಯಾರಲ್ಲೂ ಮಾಡಕ್ ಬರೋದಿಲ್ಲ. ಅದಕ್ಕೆ ಹೈಯೆಸ್ಟ್ ಅಂತ. ಆಫೀಸ್ಗಳಲ್ಲೂ ಕೂಡ ಆಫೀಸರ್ ಎಷ್ಟು ಜನ ಇದ್ದಾಗಲೂ ಕೂಡ ತಾರತಮ್ಯ ಕ್ರಮೇಣ ಅವ್ರ ಮಾತನ್ನು ಕೇಳ್ತಾನೆ. ಗೊತ್ತಾಯ್ತಾ, ಕಡಿಮೆ ಆಫೀಸರ್ ಒಂದು ಕೆಲಸ ಹೇಳಿದ, ಮೇಲೂ ಇನ್ನೊಂದು ಹೇಳಿದ, ಏನು ಮಾಡ್ತಾನಾಗ ಬಿಡ್ತ, ತಾರತಮ್ಯ ಇದೆ. ಅವನು ಕೂಡ ಯಾತಕ್ಕೆ ಮಾಡಿದೆ ಅಂತ ಕೇಳೋದಿಲ್ಲ ಕೆಳಗಿನ. ಆ ತಾರತಮ್ಯ ಜ್ಞಾನ ಇಲ್ಲ ಇರಬೇಕು. ಅದಕ್ಕೆ ಅವ್ಯಭಿಚಾರಿಣಿ ಭಕ್ತಿಗೆ ಇರಬೇಕು. ವಿವಿಕ್ತ ದೇಶ ಸೇವಿತ್ವಂ, ಆದಷ್ಟು ಕೂಡ ಏಕಾಂತ ದೇಶದಲ್ಲಿ ಇರಬೇಕು. ಏಕಾಂತ ದೇಶ ಅಂದ್ರೇನು, ಸಾಧನೆ ವಿಘ್ನ ಬರತಕ್ಕಂಥ ಸ್ಥಳ ಆಗಬಾರ್ದು. ಸಂತೆಯಲ್ಲಿ ಮನೆ ಮಾಡೋದು, ಏ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂದರೆ ಅದಿರೋದೇ ಡಿಸ್ಟರ್ಬೆನ್ಸ್. ಗೊತ್ತಾಯ್ತಾ, ಅದನ್ನ ಏನು ಮಾಡಬೇಕಾಗ, ಆದಷ್ಟು ತಾರ ದೂರ ಇರಬೇಕು. ಆ ಪುಲಸ್ತರು ತಪಸ್ಸಿಗಾರಿಸ್ಕೊಂಡು ಜಾಗ ಹೇಗಿತ್ತು ಅಂದರೆ, ಜನ ಬರಬಾರ್ದ ಜಾಗ ಆರಿಸ್ಕೊಟ್ರು. ಅಲ್ಲಿಗೂ ಬಂದರೆ ಒಂದು ವೆರೈಟಿ ಬೇರೆ, ನಾವು ಆರಿಸ್ಕೊಳ್ಳೋದೇ ಅಂತ ಜಾಗ. ಆಮೇಲೆ ಏನಾಡೋದು, ಎಲ್ಲೂ ದೂರಲ್ಲಿ ಮನೆ ಮಾಡಿಬಿಡೋದು, ಭಾರಿ ಅನನುಕೂಲ ಆಗ್ತಾ ಇದೆ. ಮಾಡಿರೋದೇ ಹಾಗೆ ಅವನು ಫಸ್ಟು, ಇದಕ್ಕಿಂತ ಅನನುಕೂಲ ಬಂದಿದ್ದಲ್ಲ. ಇವ್ರು ಮಾಡ್ಕೊಂಡು ಕೂತಿರೋದೇ ಹಾಗೆ, ಏನೋ ಚೀಪಾಗಿ ಸಿಕ್ತು ಏನೋ ಕಾರಣ ಇಟ್ಕೊಂಡ್ಬಿಡ್ತಾರೆ. ಹಾಗೆಲ್ಲ ಮಾಡಬಾರ್ದು, ಮೊದಲು ಯೋಚನೆ ಮಾಡಬೇಕು. ಅಷ್ಟೇ ಇದ್ರೂ ಕೂಡ ಮುಖ್ಯ ಕೆಲಸ ವಿಘ್ನ ಬರೋದ್ರಿಂದ ಅದು ಬೇಡ. ಆಗ ಜಾಣತರ, ಎಲ್ಲ ಒಳ್ಳೆ ಕಡೆ ಮಾಡೋದು, ಇದಕ್ಕಿದ್ದಾಗ ಏನು ಪ್ರಾಬ್ಲಮ್ ಶುರು ಆಯ್ತು ಅದು ಇವನು ತಪ್ಪಲ್ಲ, ಅದು ಚೇಂಜ್ ಮಾಡ್ಬೇಕಲ್ಲ. ಮೊದಲೇ ಮಾಡೋದು ಬೇರೆ, ಬಂದಾಗ ಚೇಂಜ್ ಮಾಡ್ಕೊಳ್ಳೋದು ಬೇರೆ. ಆ ವ್ಯವಸ್ಥೆ ಇಲ್ಲದೆ ಇರ್ತಾರೆ, ಇಲ್ಲ ಒಂದು ಕಡೆ ಮಾಡಿ ಆಗಿದೆ ಅಭಿಮಾನ, ಆ ಜಾಗ ಬಿಟ್ಟು ಬೇರೆ ಕಡೆ ಹೋಗೋದಿಲ್ಲ, ಅಲ್ಲೇ ಇರಬೇಕು. ಎಷ್ಟೇ ತರೋ ಇರಬೇಕು, ಒಳ್ಳೇದಾಗಬೇಕು. ಹೇಗಾಗತ್ತೆ ಅವನಿಗೆ, ಚೇಂಜ್ ಮಾಡಲೇಬೇಕಾಗತ್ತೆ. ಆ ಯೋಚನೆ ಇಲ್ಲದೆ ಹೋದರೆ ಅವನು ಸಾಧನೆ ಮಾಡೋಕ್ಕೆ ಬರೋದಿಲ್ಲ. ವಿವಿಕ್ತ ದೇಶ ಸೇವಿತ್ವ, ದೇಶ ಅಂದರೆ ಸ್ಥಳ. ವಿವಿಕ್ತ ದೇಶ ಅಂದರೆ ಐಸೋಲೇಟೆಡ್ ಪ್ಲೇಸ್ ಅಂತ. ಐಸೋಲೇಟ್ ಆಗಿದ್ದರೆ ಸಾಧನೆ ಅದಕ್ಕೆ ಋಷಿಗಳೆಲ್ಲ ಏನು ಮಾಡ್ತಾ ಇದ್ರು, ಆಶ್ರಮಗಳು ಊರೊಳಗೆ ಇರ್ತಿಲ್ಲ, ಊರ ಕಾಡಲ್ಲಿ ಇದ್ಬಿಡ್ತಾ ಇದ್ರು. ಅದಕ್ಕೆ ಜನಗಳ ಸಂಪರ್ಕ ಬಂದರೆ ಅವರು ಸಿದ್ಧ ದೊಡ್ಡ ಸಿದ್ಧಪುರುಷರು ಅವರು, ಜನ ದಿಳಬಗಾರೆ ಗಂಟು ಬಿಡ್ತಾರೆ. ಏನು ಮಾಡ್ತಾರೆ ಅವರು, ಇವ್ರು ಕಂಡ್ರತಾರೆ ಗಂಟು ಬಿಡೋದು ದೂರ ಹೋಗ್ಬಿಡ್ತಾ ಇದ್ರು. ಅವರಲ್ಲಿ ಬರೋದಿಲ್ಲ, ಯಾಕೆಂದ್ರೆ ಇವ್ರಿಗೆ ಅವ್ರಿಗೆ ಬೇಕಾದೇನು ಸಿಗೋದಿಲ್ಲ, ಅದರಿಂದ ಬರೋದಿಲ್ಲ ಅವರು. ಆ ದೃಷ್ಟಿಯಿಂದ ಯೋಚನೆ ಮಾಡ್ತಾ ಹೊರಟ್ರೆ ಸರಿಯಾಗಿ ನಮಗೆ ಇವರ ರಥ ಉಪಾಸಗಳು ಹಾಗೇನೆ, ಅನ್ವಾಂಟೆಡ್ ಗೆಸ್ಟ್ನ ಅವಾಯ್ಡ್ ಮಾಡೋಕ್ಕೆ ಒಳ್ಳೆ ಉಪಯೋಗವು. ಯಾರು ಅದನ್ನು ಇಷ್ಟಪಡೋದ್ರೆ ಬರೋದೇ ಇಲ್ಲ, ಒಳ್ಳೇದಾಯ್ತು ತಮ್ಮ ಗಂಟೆ ಏನೋಯ್ತು, ಅವರು ಎಲಿಮಿನೇಟ್ ಆಗ್ತಾರೆ ಅಲ್ಲಿಗೇನು. ಅವ್ರು ಎಲಿಮಿನೇಟ್ ಆಗಬಾರ್ದು, ಇವರೇ ವ್ರತ ಬಿಟ್ಬಿಡ್ತಾರೆ, ಎಲಿಮಿನೇಟ್ ಆದ್ರೆ ಕಷ್ಟ ಅಂತೇಳಿ. ತಪ್ಪದು, ಈ ವ್ರತ ಎಲಿಮಿನೇಟ್ ಆಗಬಾರ್ದು. ಯಾರು ಎಲಿಮಿನೇಟ್ ಆಗಬೇಕು? ವ್ರತಕ್ಕೆ ಭಂಗ ಬರೋ ಎಲಿಮಿನೇಟ್ ಆಗಬೇಕು. ವ್ರತನೇ ಎಲಿಮಿನೇಟ್ ಆಗೋದಾದರೆ ಸಾಧನೆ ಕೆಟ್ಟ ಹೋಗ್ಬಿಡ. ಸಾಧನೆ ಅನುಕೂಲಿಸಿದ್ರೆ ಸಾಧಕರು, ಪ್ರತಿಕೂಲ ಬಂದಾಗ ಏನು ಮಾಡ್ತಾರೆ? ನಾವು ಸಾಧನೆ ಬಿಡಬಾರ್ದು, ವಿಘ್ನ ಮಾಡೋ ಜನಗಳನ್ನೇ ಬಿಟ್ಟುಬಿಡ್ಬೇಕು ಹೊರತು ಸಾಧನೆ ಭಂಗ ತಂದುಕೊಡ್ಬಾರ್ದು. ಎಲ್ಲಿ ಬಂತು ಬಹುಜನ ಶುಶ್ರೂಷ ಶಬ್ದಕ್ಕೆ ಅರ್ಥ ಆಗಲ್ಲ. ಬಹುಜನರಂದ್ರೇನು? ಕಣ್ಕಂಡವರು ಅಂತ ಅರ್ಥ ಅಲ್ಲ ಅದಕ್ಕೆ, ಯೋಗ್ಯ ಜನಗಳು ಅಂತ ಅರ್ಥ. ನಾನಾ ಜನಸ್ಯ ಅಂದರೆ ಕಣ್ಕಂಡವರು ಸೇವೆ ಮಾಡ್ಕೊಂಡು ಓಡಾಡಿ ಅಂತ ಅರ್ಥ ಮಾಡಲಿಕ್ಕೆ ಬರೋದಿಲ್ಲ. ನಾನಾ ಜನಗಳು ಸಮಾಜದ ತಂದೆ ತಾಯಿ ಅವರು ನಾನಾ ಜನಗಳೇ, ಗೊತ್ತಾಯ್ತಾ? ಗುರು ಹಿರಿಯರು, ಪಕ್ಕ ಪಕ್ಕ ಮನೆಯವರು ಎಲ್ಲ ಇರ್ತಾರೆ. ಅವ್ರ ಬಗ್ಗೆ ನೀನು ಅದನ್ನು ಹುಡ್ಕೊಂಡು ಹೋಗಬಾರ್ದು, ಸಂಧ್ಯಾಂಜನ ಹುಡ್ಕೊಂಡು ಮಾಡಬೇಕು. ಜನಸೇವೆ ಎಲ್ಲಿ ಮಾಡಿ ಹುಡುಕತ್ತ ಹೋಗಬಾರ್ದು, ಅವಕಾಶ ಸಿಕ್ಕ ಬಿಡಬಾರ್ದು. ಅರ್ಥ ಆಯ್ತಾ? ಈಗ ಅವಕಾಶ ಸಿಕ್ಕ ಕಳ್ಕೊಂಡ್ರೆ ತಪ್ಪಾಗುತ್ತೆ. ಅದು ನಾನಾ ಜನ ಶುಶ್ರೂಷ, ತುಂಬ ಜನ ನಾನಾ ಶುಶ್ರೂಷೆ ಮಾಡ್ತಾರೆ, ಸಂಧ್ಯಾವಂದ ಕೂಡ ಮಾಡಿರೋದಿಲ್ಲ, ಅದು ತಪ್ಪದು. ಆ ಕಾಲ ಸಂಧ್ಯಾವಂದನೇ ಮಾಡಬೇಕು. ಆ ಹೊತ್ತಲ್ಲಿ ಯಾರೋ ಒಬ್ರು ಪಾಪ ಬಿದ್ದರು, ಎತ್ತಬೇಕು, ಅದು ನಾನಾ ಜನ ಶುಶ್ರೂಷ. ಸಂಧ್ಯಾ ನಿಮಗೆ ಯೋಗ ಹೇಳೋದಿಲ್ಲ, ಎಬ್ಬಿಸಲ್ಲ, ಅದು ತಪ್ಪದು. ಆ ಕಾಲಕ್ಕೆ ಮೊದಲನೇ ಕೆಲಸ ಏನೋ, ಎತ್ತಿ ಉಪಚಾರ ಮಾಡೋದು. ಬಡೀಲಿದ್ದರೂ ಕೂಡ ಬೈಲಿಗಾಗಿ ಸರಿ ಮಾಡಿ ಮತ್ತೆ ಮುಂದೆ ಇನ್ನೊಂದು ಸ್ನಾನ ಮಾಡಬೇಕು ಹೊರತು ಅದು ಬಿಡಬಾರ್ದು. ಅದಕ್ಕೆ ನಾನಾ ಜನ ಶುಶ್ರೂಷರ ಹೊರತು ಜ್ಞಾನಗಳ ಜನ ಮಧ್ಯನೇ ಸೇರಿಕೊಳ್ಳಿ, ಸ್ಲಮ್ಮಲ್ಲೇ ಹೋಗಿ ಇದು ಮಾಡಿ ಅಂತ ಅರ್ಥ ಅಲ್ಲ ಅದಕ್ಕೆ. ನಾನಾ ಜನಸ್ಯ ಶುಶ್ರೂಷ, ಅದನ್ನು ಆಚಾರ್ಯ ಈ ಮಾತಿಗೆ ಅರ್ಥ ಹೇಳಿದ್ದು. ಭಕ್ತಿ ವಿವಿಕ್ತ ದೇಶ ಸೇವಿತ್ವ ಅರತಿ ಹಿ ಜನಸಂಸದಿ, ಜನಗಳ ಗುಂಪಿನಲ್ಲಿ ಆದಷ್ಟು ಸೇರಬೇಡಿ. ಜನಗಳ ಗುಂಪಿನಲ್ಲಿ ಆದಷ್ಟು ಸೇರ್ಲಿಕ್ಕೆ ಹೋಗಬಾರ್ದು. ಅದಕ್ಕೆ ಜನಗಳ ಮೈಂಡ್ ಎಂಥದ್ದು ಡಿಸ್ಟರ್ಬೆನ್ಸ್. ಸೈಕಾಲಜಿಯಲ್ಲಿ ಕ್ರೌಡ್ ಬಿಹೇವಿಯರ್ ಒಂದು ಚಾಪ್ಟರ್ ಇರುತ್ತೆ, ಸೋಷಿಯಲ್ ಸೈಕಾಲಜಿಯಲ್ಲಿ ಕ್ರೌಡ್ ಬಿಹೇವಿಯರ್. ಎಂಥ ದೊಡ್ಡ ಮನುಷ್ಯ ಕೂಡ ಗುಂಪಿನಲ್ಲಿ ಸೇರಿಕೊಂಡ್ಬಿಟ್ಟಾಗ ಹುಚ್ಚುಚ್ಚು ಬಿಹೇವ್ ಮಾಡ್ತಾರಂತೆ. ನಾಲ್ಕು ಜನ ಕಲ್ಲು ತಾಳೆ ಕಲ್ಲು ಹೋಗ್ಬಿಡ್ತಾರೆ, ಅದಕ್ಕೆ ಟೆಂಪ್ಟ್ ಆಗ್ತಾರಂತೆ. ಆದ್ದರಿಂದ ಸಾಮಾನ್ಯ ಕ್ರೌಡಲ್ಲಿ ಏನಿರುತ್ತೆ? ಕೆಟ್ಟವರೇ ಜಾಸ್ತಿ. ವಸುಮತೆಯ ಮೇಲಿನ್ನು ಅಸುರ ಜನರೇ ಬಹಳ. ಅಸುರ ಬಹುಲ ಯಸ್ಮಾತ್ ತತಸ್ಮಾತ್ ಜನತಾ ಮಿಯಾತ್, ಭಾಷ್ಯದಲ್ಲಿ ಆಚಾರ್ಯರ ಮಾತು. ಸಾಮಾನ್ಯ ರಶ್ಯೂ ಮಾಡ್ಕೊಂಡ್ಬಿಡಿ, ಹೆಚ್ಚನ ಸೇರಿದ್ರು ಅಂದರೆ ದುಷ್ಟರು ಸಾಮಾನ್ಯ ಇರ್ತಾರೆ ಅಂತ ಅರ್ಥ. ಸೃಷ್ಟಿಯಲ್ಲಿ ಮೆಜಾರಿಟಿನೇ ಜಾಸ್ತಿ ಇರೋದು ಯಾರದು? ದುಷ್ಟರದೇ. ಆದ್ದರಿಂದ ಆದಷ್ಟು ಗುಂಪಿನಲ್ಲಿ ಸೇರ್ಲಿಕ್ಕೆ ಹೋಗಬೇಡಿ, ಅದು ತುಂಬ ಇಂಪಾರ್ಟೆಂಟ್. ಸರ್, ಮೈ ತೀರ್ಥರು ಗ್ಯಾರಂಟಿ ಮಾಡ್ತಾರಲ್ಲ ಮಠಗಳಿಗೆ ಹೋದಾಗ, ಒಳ್ಳೆಯವ್ರು ಕೂಡ ತಡ್ಕೊಂಡು ಹೋಗಿ ಶುರು ಮಾಡಿಬಿಡ್ತಾರೆ. ಯಾಕೆ ಅವ್ರ ತಡ ನಾನೇ ತಳ್ಬಾರ್ದು ಅಂತ. ಆ ಸ್ಪಿರಿಟ್ ಬಂದ್ಬಿಡುತ್ತೆ ಅವ್ರಿಗೆ, ಅದು ಸುಮ್ಮನೆ ಇದ್ದರೆ ನಿಲ್ಬೇಕು ಅನಿಸೋದಿಲ್ಲ. ಅದು ಸುಮ್ಮನೆ ಇದ್ದವ್ರು ನೋಡೋದಿಲ್ಲ, ಗಲಾಟೆ ಮಾಡೋರು ಅಲ್ಲೇ ತಾರು ಹುಡುಕಿಬಿಡ್ತಾರೆ. ತನ್ನ ಕೈಲಾಗದೆ ಹೋದ್ರು ಬಿದ್ದುಬಿಡ್ತಾರೆ, ಕೊನೆ ಬಿಡೋದಿಲ್ಲ. ಏನು ಅವಸರ ಅವನಿಗೆ ತಾನು ಬದಲೇ ತಗೋಬೇಕು. ಅದು ಎಂಥ ಸೈಕಾಲಜಿ ಅದು ಮನಸ್ಸಿನಲ್ಲಿ ತನಗೆ ಗೊತ್ತಿಲ್ಲದೇ ಬರೋದು ಇದು. ಆದ್ದರಿಂದ ಅರತಿ ಹಿ ಜನಸಂಸದಿ, ದೇವರನ್ನು ಸಾಮಾನ್ಯ ಮರೆಸಿಬಿಡೋ ಅವಕಾಶ ಗುಂಪಿನಲ್ಲಿರೋದ್ರಿಂದ ಗುಂಪಿನಲ್ಲಿ ಸೇರಲಿಕ್ಕೆ ಹೋಗಬೇಡಿ. ಅನಿವಾರ್ಯವಾಗಿ ಸೇರಿದಾಗ ಹುಷಾರಾಗಿರಿ ಅಷ್ಟೇ. ಅನಿವಾರ್ಯವಾಗಿ ಸೇರಿದಾಗ ಏನಾಗಿರಬೇಕು? ನಾವು ಬಹಳ ಎಚ್ಚರದಿಂದ ಇರಬೇಕು. ಇವತ್ತು ದಾರಿ ಡೌನ್ ಇವನ್ ಬಂದಾಗ ಕೇರ್ಫುಲ್ ಡ್ರೈವ್ ಮಾಡ್ತಾರಲ್ಲ ಆ ಥರ. ವಿವಿಧ ದೇಶ ಸೇವಿತ್ವ ಅರತಿ ಹಿ ಜನಸಂಸದಿ, ಅದಕ್ಕೆ ನಮ್ಮಲ್ಲಿ ನಿಯಮ ಮಾಡಿಬಿಟ್ಟಿದ್ದಾರೆ. ಪಟ್ಟಣ ಪಾದಮಾಚಾರ, ತುಂಬ ಜನ ಸೇರಿದಾಗ ಆಚಾರಕ್ಕೆ ಅಫೆಕ್ಟ್ ಆಗುತ್ತಂತೆ. ಪಟ್ಟಣ ಬಂದಾಗ 1/4 ಆಚಾರ ಫುಲ್ ಮಾಡೋಕೆ ಆಗೋದಿಲ್ಲ ಅಂತ ಹೇಳಿಬಿಡ್ತಾರೆ. ಹಾಂ, ಅದಕ್ಕೆ ಪಟ್ಟ ಸೇರಿಕೊಂಡು ಆಚಾರ ಕಡಿಮೆ ಮಾಡೋಕ್ಕೊಂದು ಪಟ್ಟ ಸೇರಬಾರ್ದು. ಮತ್ತೆ ಪಟ್ಟಣದಲ್ಲಿದ್ದಾಗ ಎಷ್ಟೇ ಮಾಡ್ಲಿಕ್ಕೆ ಹೋದರೂ ಕೂಡ ವಾಸ್ತು ಪ್ರಕಾರ ಮನೆ ಕಟ್ಟಲಿಕ್ಕಾಗತ್ತಾ? ಇವನಿಗೆ ಅಕ್ಕಪಕ್ಕದಾಗ ಉಳಿಬೇಕಾದ್ರೆ ಇರ್ಲಿಕ್ಕಾಗತ್ತಾ? ಏನು ಸಾಧ್ಯ ಇಲ್ಲ. ಅವನು ಇದ್ದೇ ಸಾಧನೆ ಮಾಡಬೇಕೆ ಹೊರತು ಬಿಡ್ಲಿಕ್ಕಾಗೋದಿಲ್ಲ. ಅದಕ್ಕೇನೆ ಗ್ರಾಮದಲ್ಲಿ ಮಾತಾಡ್ತಾರೆ, ಭಾಗವತ್ ಬುದ್ಧಿ ಬರುತ್ತೆ ಏಕಾಸ್ಕಂದೊಳಗೆ, ವನಂತು ಸಾತ್ವಿಕೋ ವಾಸ, ವನದಲ್ಲಿ ವಾಸ ಮಾಡೋದು ನಂಬರ್ 1 ಅಂತ. ಗೊತ್ತಾಯ್ತಾ? ಗ್ರಾಮವಾಸ ಅಂಬೋದೇನು ಮಧ್ಯಮ, ಗ್ರಾಮವಾಸ ಮಧ್ಯಮ. ದ್ಯೂತಾದಿ ಸ್ಥಳದಲ್ಲಿ ವಾಸ ಮಾಡಿಬಿಟ್ರೆ ಅದು ಅಧಮ ಅಂತ ಕರೀತಾರೆ. ಈಗ ಪಕ್ಕದಲ್ಲೇ ಕ್ಲಬ್ ಇದೆ ಅಂತ ಮಾಡಿ ಮನೆ ಮಾಡಿದ ಅಲ್ಲಿ, ಮೊದಲೇ ತಪ್ಪು. ಇನ್ನೂ ಅದನ್ನು ಕ್ಲೋಸ್ ಮಾಡ್ಕೊಂಡ್ಬಿಟ್ಟ, ಆ ಥರ ಮಾಡಬಾರ್ದು. ತಾಮಸವಾಸ ಅಂತ ಕರೀತಾರೆ. ಅದಕ್ಕೆ ಅರತಿ ಹಿ ಜನಸಂಸದಿ, ಸಂಸತ್ ಅಂದರೆ ಗುಂಪು. ಭಕ್ತಿ ಹಿ ಸಕ್ತಿ ಹಿ ಅಂದರೆ ಸ್ನೇಹ, ಸಯೇವ ಅತಿಪಕ್ವ ಅಭಿಷ್ವಂಗ. ಸ್ನೇಹ ಸಕ್ತಿ ಹಿ ಸಯೇವ ಅತಿಪಕ್ವ ಅಭಿಷ್ವಂಗ ಉಚ್ಯತೆ. ಸ್ನೇಹ ಅಂದರೆ ಸಕ್ತಿ, ಅದನ್ನು ತುಂಬ ತುಂಬ ಓವರ್ ಮಾಡ್ಕೊಂಡಾಗ ಏನಾಗುತ್ತೆ? ಅದು ಅಭಿಷ್ವಂಗ ಆಗುತ್ತೆ. ಇತ್ಯತೆ ಇತ್ಯಭಿಧಾನಂ, ಇದು ಅಭಿಧಾನ. ಒಂದು ಹಂತದಲ್ಲಿ ನಾವು ಏನು ಮಾಡ್ತಿರಬೇಕು? ಯಾರದೋ ಒಂದನ್ನು ಊರಿಗೆ ಕಳಿಸ್ದೆ, ಭಾರಿ ಕೇರ್ಫುಲ್ಲಾಗಿ ಕಳಿಸ್ಕೊಟ್ಟೆ, ಮುಗಿತಾ ಅವ್ನಿಗೆ ಕೆಲಸ. ಇನ್ನೇನು ಯೋಚನೆ ಮಾಡೋಕ್ಕೆ ಬರೋದು, ತನ್ನ ಕೈಲಿ ಇಲ್ಲ. ಈಗ ತನ್ನ ಕೆಲಸ ಮಾಡ್ಕೊಂಡು ಬಿಟ್ರೆ ಅದೇ ಯೋಚನೆ ಮಾಡ್ತಾ ಕೂತ್ಬಿಡೋದು, ಏನಾಗುತ್ತೆ ಅಲ್ಲಿಗೆ? ಏನಾಗುತ್ತೆ? ಬೇರೆ ಕೆಲಸದಲ್ಲಿ ನಿಂತು ಹೋಗ್ಬಿಡೋದು. ಆಮೇಲೆ ಅವರು ಸೇಫ್ ಆಗಿಬಿಟ್ಟಿದೆ, ಮೆಸೇಜ್ ಬಂತು, ಆಮೇಲೆ ಕೂಡ ಮುಂದೆ ಏನಾಯ್ತು ಮತ್ತೆ ಯೋಚನೆ ಮಾಡ್ತಾ ಕೊಡೋದು. ಕೊನೆಗೆ ಎಂಡೆಲ್ಲ ಮಾಡಿಲ್ಲ, ಅದಕ್ಕೆ ಮನುಷ್ಯ ಪೂರ್ತಿ ತಾನೇ ಕಳ್ಕೊಂಡ್ಬಿಡ್ತಾರೆ. ತನ್ನ ಕೆಲಸ ಎಷ್ಟು ಸರಿಯಾಗಿ ಮಾಡಬೇಕು ಮಾಡಿಬಿಟ್ಟು ಉಳಿದು ನೋಡಕ್ಕೆ ದೇವರಿದ್ದಾನಲ್ಲ, ಅದು ಮುಖ್ಯವಾದ ಅಂಶ. ಎಲ್ಲ ಕಡೆಗೂ ಕೂಡ ದೇವರ ಭಾರ ಹಾಕಿದಾಗ ಅಲ್ಲೂ ಕೂಡ ನಮಗೆ ದೇವ್ರ ಕಡೆ ಮನಸ್ಸು ಬಿಡುತ್ತೆ ಇಮಿಡಿಯೇಟ್ ಆಗಿ. ಅದು ಬಿಟ್ಟು ಎಲ್ಲ ತನಗೆ ತನಗೆ ಅಂತ ಇಟ್ಕೊಂಡಾಗ ಏನಾಗುತ್ತೆ? ಸಾಹಸ ವಿಘ್ನ ಬರುತ್ತೆ, ಆದ್ದರಿಂದ ಓವರ್ ಅಟ್ಯಾಚ್ಮೆಂಟ್ ಇಟ್ಕೊಳ್ಳೋದಕ್ಕೆ ಹೋಗಬಾರ್ದು. ಅರತಿ ಹಿ ಜನಸಂಸತಿ, ಏನು ಅಭಿಷ್ವಂಗ ಸಂಘ, ಅಭಿ ಅಂದರೆ ಹೆಚ್ಚು, ಕ್ಲೋಸ್ ಕಾಂಟ್ಯಾಕ್ಟ್ ಓವರ್ ಅಟ್ಯಾಚ್ಮೆಂಟ್ ಅಂತಲೇ ಅರ್ಥ. ಅದಕ್ಕೆ ಸ್ನೇಹ ಸಕ್ತಿ ಸಯೇವಾತಿ ಪಕ್ವ ಅಭಿಷ್ವಂಗ ಉಚ್ಯತೆ ಇತಿ ಅಭಿಧಾನಂ. ಎಷ್ಟೋ ಜನ ನೋಡಿದ್ದೇನೆ ಎಷ್ಟು ಸಂಘ ಇರುತ್ತೆ ಅಂದರೆ, ಕಂಡಾರೆ ಕಂಡಿರೋ ದೃಷ್ಟಾಂತಗಳು. ಮಗನಿಗೆ ಮದುವೆ ಆದರೆ ಗೊತ್ತಾಯ್ತಾ ಅವನೇನು ಮಾಡ್ತಾನೆ, ನನ್ನ ಮರ್ತು ಬಿಟ್ರೆ ಕಷ್ಟ ಗೊತ್ತಾಯ್ತಿಲ್ಲ, ಮದುವೆನೆ ಮಾಡಿದಾಗಿದ್ದಾರೆ ಗೊತ್ತಾಯ್ತಾ, ಯಾತಕ್ಕೆ ನನ್ನ ಮರ್ತು ಬಿಟ್ರೆ ಕಷ್ಟ ಅವನು, ಆ್ಯಕ್ಚುಯಲ್ ಫ್ಯಾಕ್ಟ್ ಇದು ಗೊತ್ತಾಯ್ತಾ. ಆಮೇಲೆ ಮದುವೆ ಆಯಿತು, ಆಮೇಲೆ ಏನು ಮಾಡಿದರು ಇನ್ನೊಂದು ಕೇಸ್, ಅದು ಮದುವೆ ಆಯಿತು ಮತ್ತೆ ಮರ್ತು ಬಿಟ್ರೆ ಕಷ್ಟ ಅಂಥೇಳಿ ತಾನೇ ನಿಂತ್ಕೊಂಡು ಬಂದು ಡೈವರ್ಸ್ ಮಾಡಿಸಿದ್ದೆ, ಯಾಕೆಂದರೆ ಮಗ ನನ್ನ ಕಡೆನೇ ಇರಬೇಕು. ಅದು ಇನ್ನೊಂದು ಮದುವೆ ಆಯಿತು ಗೊತ್ತಾಯ್ತಿಲ್ಲ, ಮತ್ತೆ ಅದನ್ನು ಫೇಲು, ಯಾಕೆಂದರೆ ತನ್ನ ಬಿಟ್ಟು ಹೋಗಬಾರ್ದು. ಹೀಗಾಗಿ ಪೂರ್ತಿ ಸಂಸಾರ ಅಸ್ತವ್ಯಸ್ತ. ಮಗನ ಮೇಲೆ ಏನಾಗಿದೆ ಇಲ್ಲಿಗ, ಓವರ್ ಅಟ್ಯಾಚ್ಮೆಂಟ್, ಅದರಿಂದ ಹಾಳಾಗೋಯ್ತು. ಆ ರೀತಿ ಮಗಳು ಮಾಡಿದವರು ಇದ್ದಾರೆ, ಮಗಳು ಕೂಡ ಸುಖವಾಗಿರಬೇಕು. ಎಲ್ಲೋದು ಏನಾಗ್ತಾಳೆ, ಮದುವೆ ಮಾಡಲೇ ಇಲ್ಲ ಕೊನೆಗೆ, ಕೊನೆಗೆ ನೋಡೋದು ಯಾರೂ ಇಲ್ಲ, ಈಗ ಒಂಟಿ, ಏ ತಾನೂ ಇಲ್ಲ ಯಾರೂ ಇಲ್ಲ, ಈಗ ಅನಾಥ ಯಾರಾಗಿಬಿಡ್ತಾರೆ. ಕೊನೆಗೆ ಏನು ಮಾಡಬೇಕಾಗಿತ್ತು, ಈಗ ಮಕ್ಕಳನ್ನ ಮಕ್ಕಳ ಎದುರಿಗೆ ಇರಬೇಕು, ಕೂಸು ಅಂತ ಇಟ್ಕೊಂಡ್ಬಿಟ್ರೆ 30 ವರ್ಷ ಅವ್ರು ಕೂಸಾಗೇ ಇರ್ತಾರೆ, ಒಳಗೆ ಹೋಗೋದೇ ಇಲ್ಲ. ಸ್ಕೂಲಿಗೆ ಸೇರಿ ಹೊರಗೆ ಬಿಟ್ಟಾಗತ್ತೆ, ಹೇಗೆ ನೋಡ್ಕೊತಾರೆ ಅನ್ನೋ ಗೊತ್ತೇ ಇಲ್ಲ, ಸ್ಕೂಲಿಗೆ ಕಳಿಸೋದಿಲ್ಲ ಅಂತ ಹೇಳಿದರು. ಕೊನೆಗೆ ಏನಾದ, ದಡ್ಡ ಕೂತ್ಕೊಂಡ ಮನೆಗೆ. ಆ ವೃತ್ತನ ಏನು ಮಾಡಬೇಕು ಇವರೀಗ, ಅಷ್ಟೊತ್ತು ಮಗನ ಬಿಟ್ಟಿಲ್ಲದೆ ಹೋದರೆ ಇವ್ರ ಸ್ಕೂಲ್ಗೆ ಕೊಡೋಕ್ಕಾಗೋದಿಲ್ಲ, ಅವ್ರು ಬಿಟ್ಟಿರಲಿಕ್ಕಾಗೋದಿಲ್ಲ, ಏನು ಮಾಡಬೇಕಾಗ, ಲಿಸ್ಬಿಡ್ತಾರೆ, ಹಾಗೆ ಮಾಡಬಾರ್ದು. ಅದಕ್ಕೆ ಹೋಗಲಿ, ದೇವರಿದ್ದ ನೋಡ್ಕೊಳ್ಳೋಕ್ಕಂತ ಬಿಟ್ಬಿಟ್ರೆ ಅವ್ರಿಗೆ ಓದೋ ಬಂತು, ಜ್ಞಾನನೂ ಬಂತು, ಜೊತೆಗೆ ಅಟ್ಯಾಚ್ಮೆಂಟ್ ಸಾರ್ಥಕ ಆಯ್ತು. ಇವ್ರ ಅಟ್ಯಾಚ್ಮೆಂಟ್ ಏನಾಗಬೇಕು, ಅವ್ರ ಉದ್ಧಾರಕ್ಕೆ ಕಾರಣ ಆಗಬೇಕೇ ಹೊರತು ಅವ್ರ ನಾಶಕ್ಕೆ ಕಾರಣ ಆಗಬಾರ್ದು. ಅದನ್ನೇ ಸುಭಾಷಿತದಲ್ಲಿ ಹೇಳ್ತಾರೆ, ಮಾತಾ ಶತ್ರು ಪಿತಾ ವೈರಿ ಏನ ಬಾಲೋ ನಪಾಠಿತ. ಮಾ ತಂದೆ ತಾಯಿಗಳು ಮಕ್ಕಳಿಗೆ ಸರಿಯಾದ ಎಜುಕೇಷನ್ ಕೊಡದೆ ಹೋದರೆ ಅವರೇ ಮೊದಲ ಶತ್ರುಗಳು ಅಂತ ಕರೀತಾರೆ, ಫಸ್ಟ್ ಎನಿಮಿಸ್ ಅಂದ್ರೆ ಅವರೇ. ಇವತ್ತು ಲೋಕದಲ್ಲಿ ಇಷ್ಟ ಅರ್ಥ ಆಗ್ಬಿಟ್ಟು, ಲೌಕಿಕ ಎಜುಕೇಷನ್ ಕೊಡದವ್ರು ಶತ್ರುಗಳಾಗ್ತಾರೆ ಅಂತ ಗೊತ್ತಿದೆ. ಹೇಳಿದ್ರೆ 10 ವರ್ಷ ಹುಡುಗ ಇರ್ತಾರೆ, ಯಾರ ಮನೆಗೆ ಹೋಗಿರ್ತಾರೆ, ಏನು ಓದ್ತಾನೆ, ಇನ್ನು ಸ್ಕೂಲಿಗೆ ಸೇರಿಸಿಲ್ಲ, ಬೈದು ಬಿಡ್ತಾರೆ, ಏನ್ರಿ ನೀವು ಬುದ್ಧಿ ಇದೆ ಮತ್ತೆ ಸ್ಕೂಲಿಗೆ ಸೇರಿಸಿ ಅಂತ ಹೇಳ್ತಾರೆ. ಇಷ್ಟು ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ, ಶಾಸ್ತ್ರ ಪಾಠಕ್ಕೆ ಗೊತ್ತಾಗೇ ಇಲ್ಲ. ಹೇಳಿದ್ರೆ ಸೇರಿಸ್ಬಿಟ್ರೆ ಯಾಕೆ ಸೇರಿಸಿ ಅಂತ ಕೇಳ್ತಾರೆ ಅಷ್ಟೇ, ಈಗಲೇ ಯಾಕೆ ಸೇರಿಸ್ಬಿಟ್ರಿ, ತಪ್ಪು ಅದನ್ನು ಯಾಕೆ ಮಾಡಿಸಿಲ್ಲ ಕೇಳಬೇಕು. ಹುಡುಗ ಅದು ಓದ್ತಾ ಇರೋದು ಅದು ಭಾರಿ ಸಂತೋಷ, ಇದೇನೋ ಮಾಡಿದಾನ ನಾಲ್ಕು ಸ್ತೋತ್ರ ಬರುತ್ತಾ ಅಂತ ಕೇಳಿ, ಉತ್ತರ ಇರೋದಿಲ್ಲ ಅದಕ್ಕೆ. ಅವ್ರು ಅದೊಂದಾಗಿಲ್ಲ ಅಂತಾರೆ, ಕಥೆ ಮುಗಿಯಿತು. ಅಂದರೆ ನೋ ಎಜುಕೇಷನ್ ಒಂದು, ಓನ್ಲಿ ಲೌಕಿಕ ಎಜುಕೇಷನ್ ಒಂದು, ಎರಡೂ ತಪ್ಪೆ. ಶಾಸ್ತ್ರ ಎಜುಕೇಷನ್ ಇದೆ, ಓನ್ಲಿ ಶಾಸ್ತ್ರ ಎಜುಕೇಷನ್, ಅವಾಗ ಏನು ಮಾಡ್ತೀರಿ, ಅವ್ರಿಗೆ ಎಜುಕೇಷನ್ ಲೋಕದ ಜ್ಞಾನನೇ ಇಲ್ಲ ಅವನಿಗೆ. ಇವತ್ತು ಹೇಳ್ತಿರ್ತಾರೆ, ನಮ್ಮ ಹುಡುಗ ಸಾಫ್ಟ್ವೇರ್ ಇಂಜಿನಿಯರು ಫಸ್ಟ್ ರ್ಯಾಂಕು, ಅದು ಬ್ಯಾಂಕಿಗೆ ಹೋದ್ರೆ ಚೆಕ್ ಕೊಡೋಕ್ಕೂ ಬರೋದಿಲ್ಲ ಹಾಗಿದ್ದಾರೆ ಅಂತ ಹೇಳ್ತಾರೆ, ಚೆಕ್ ತೊಗೊಳಕ್ಕೂ ಬರೋ ಕೊಟ್ಟಕ್ಕೂ ಬರೋದಿಲ್ಲ, ಬ್ಯಾಂಕ್ ಒಂದು ಏನಂತ ಕೇಳ್ತಾರೆ, ಅಷ್ಟರವತ್ತಿಗೆ ಬರೀ ಪುಸ್ತಕದಲ್ಲೇ ಇದ್ದವನು, ಅದು ತಪ್ಪೆ, ಮೋಸ ಹೋಗ್ಬಿಡ್ತಾನೆ ನಾಳೆ. ಆ ರೀತಿ ಇರಬಾರ್ದು, ಅಲ್ಲಿಗೊಂದು ವ್ಯವಹಾರ ಜ್ಞಾನ ಸ್ವಲ್ಪ ಇರಬೇಕು. ವ್ಯವಹಾರ ಜ್ಞಾನನ ಅವ್ರು ಎಲ್ಲಿ ಸಿಗುತ್ತೆ ಅಂದರೆ, ಅಕ್ಕಿ ಎಲ್ಲಿ ಸಿಗುತ್ತೆ ಅಂತ ಹುಡುಕ್ತಾ ಕೊಡ್ತಾರೆ, ಮೆಡಿಕಲ್ ಸ್ಟೋರ್ಸ್ಗೆ ಪ್ರೈವೇಟ್ ಕೊಡಿ ಅಂತ ಹೇಳಿದ್ರೆ ಹಾಗಾಗಿ ಅವ್ರಿಗೆ ಗೊತ್ತು, ಏನು ಗೊತ್ತಿಲ್ಲ ಅವನಿಗೆ, ಜ್ಞಾನನೇ ಇಲ್ಲ. ಆ ರೀತಿ ಬೆಳೆಸಬಾರ್ದು, ಅವನೇನಿರಬೇಕು, ಲೋಕದ ಜ್ಞಾನನೂ ಇರಬೇಕು, ಓವರ್ ಇರಬಾರ್ದು. ಅದಕ್ಕೆ ಆಚಾರ್ಯ ಲೋಕ ಜ್ಞಾನ ಬೇಡ ಅಂತ ಹೇಳಿಲ್ಲ, ತದನ ಬಹುಲೋಕ ವಿಚಿಂತನೆ ಹೆಚ್ಚಿರಬಾರ್ದು, ಎಷ್ಟು ವ್ಯವಹಾರಕ್ಕೆ ಬೇಕೋ ಅಷ್ಟಿರಬೇಕೇ ಹೊರತು ಹೆಚ್ಚಿರಬಾರ್ದು. ಅಂಗಡದಲ್ಲಿ ಪಕ್ಷಿ ಕುಡಿತಂತೆ ಕುಡಿತು ಹಾರಿ ಹೋದಂತೆ ಅಷ್ಟೇ, ಎಷ್ಟೊತ್ತು ಕೂಡುತ್ತದ, ರಿಜಿಸ್ಟ್ರೇಷನ್ ಮಾಡಿಕೊಡಿ ಅಂತ ಕೇಳೋದಿಲ್ಲ, ಸ್ವಲ್ಪ ಕೂಡುತ್ತೆ ತಿಂದು ಹೋಗ್ಬಿಡುತ್ತೆ ಅಷ್ಟೇ. ಆ ರೀತಿಯಲ್ಲಿ ವಾಸ ಮಾಡಬೇಕು. ಇದೆಲ್ಲ ಆಸಕ್ತಿ ಅನಭಿಷ್ವಂಗ ಪುತ್ರದಾರ ಗೃಹಾದಿಷು. ಮುಂದೆ ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ, ಅದಕ್ಕೆ ಟೀಕಾ ಇಷ್ಟೇ, ಸಕ್ತಿ ಅಭಿಷ್ವಂಗ ಶಬ್ದಯೋಹೋ ಅರ್ಥಭೇದ ಮಾಹ ಸಕ್ತಿರಿ. ಸಕ್ತಿ ಮತ್ತು ಅಭಿಷ್ವಂಗ ಶಬ್ದಗಳಿಗೆ ನೋಡೋದಕ್ಕೆ ಒಂದೇ ಕಾಣಿಸುತ್ತೆ, ಅದಕ್ಕೆ ಆಚಾರ ಅರ್ಥಭೇದ ಹೇಳಿದರು. ಸುಹೃತ್ ಮಿತ್ರ ಅಂತ ಹೇಳಿದಾಗ ಹೇಗೆ ವ್ಯತ್ಯಾಸ ಇದೆಯೋ, ಸಕ್ತಿ ಅಭಿಷ್ವಂಗ ರಫ್ಲಿ ಎರಡು ಒಂದೇ ಆದರೂ ಕೂಡ ಸೂಕ್ಷ್ಮ ವ್ಯತ್ಯಾಸ ಇದೆ. ಸಕ್ತಿ ಬರೀ ಸ್ನೇಹ, ಅಭಿಷ್ವಂಗ ಹೆಚ್ಚು ಸ್ನೇಹ ಅಂತ ಅರ್ಥ. ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ ತತ್ವಜ್ಞಾನಾರ್ಥ ದರ್ಶನಂ ಏತ ಜ್ಞಾನಮಿತಿ ಪ್ರೋಕ್ತಂ ಅಜ್ಞಾನಂ ಯತತೋನ್ಯಥಾ. ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ ತತ್ವಜ್ಞಾನಾರ್ಥ ದರ್ಶನಂ, ಎರಡು ಪದ ಇದೆ ಈಗ. ಅಧ್ಯಾತ್ಮ ಅಂತ ಹೇಳಿದರೆ ಪರಮಾತ್ಮ, ಅದನ್ನು ಯಾವಾಗಲೂ ಮನಸ್ಸಾಕಿರೋದು. ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ ಫಸ್ಟ್, ಅದು ಸಂಕಟ ಬಂದ ವೆಂಕಟರಮಣ ಅಂಥೇಳಿ, ಆಪತ್ತು ಬಂದಾಗ ಮಾತ್ರ ದೇವರು ಅನ್ನಬಾರ್ದು. ಆಪತ್ತಿರಲಿ, ಸುಖವಾಗಲಿ, ಬಹು ದುಃಖವಾಗಲಿ, ಸಖ ನೀನಾಗಿರೋ ಪಾಂಡುರಂಗ. ಸುಖವಾದಾಗ ದೇವರು ಕೊಟ್ಟ ದೇವರ ಸ್ಮರಣೆ, ಕಷ್ಟವಾದಾಗ ದೇವರು ಪರಿಹಾರ ಮಾಡ್ತಾ ಮತ್ತೆ ದೇವರ ಸ್ಮರಣೆ. ಆ ರೀತಿ ಮಾಡಿದರೆ ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ, ದೇವ್ರ ಪೂಜೆ ಮಾಡ್ತೇನೆ ಅಂತ ಹೇಳ್ಬಿಟ್ಟು ಖುಷಿ ಆಯ್ತು ಪಾಪ, ಯಾವಾಗ ಜನರಲ್ ಆಡಿಯನ್ಸ್ ಮಾತ್ರ ಅಂತ ಹೇಳಿದ, ಅದು ಹಬ್ಬ ಹುಣ್ಣಿಮೆ ಬಂದ ಮಾತ್ರ ಅಂತ ಹೇಳಿದ. ಈ ರೀತಿ ತಾವು ಹೋಯ್ತು, ಕೆಲಸ ಮುಗೀತಲ್ಲಿ, ಎಲ್ಲರೂ ತಿನ್ನೋದೇ ಇಲ್ಲ, ಕಿಕ್ಕಲ್ಲಿ ತಿನ್ನೋದೇ ಇಲ್ಲ ಅಂತ ಹೇಳಿದ. ಎಲ್ಲಿ ಬುಡ್ದಿಸ್ತಾರೆ, ಆಫೀಸ್ಗಳ ಮಾತ್ರ ತಿಂತೀನಿ ಅಂತ ಹೇಳಿದ. ಮತ್ತೆ ಬಗ್ಗೆ ಕತೆ, ನಿತ್ಯ ಅಲ್ಲ ಅದು, ವ್ರತವನ್ನು ಒಂದಿಸ್ ಮಾಡಿದ ವ್ರತ ಅಂತ ಕರೆಯೋದಿಲ್ಲ. ಏನ್ ಮಾಡ್ಬೇಕು ಅದನ್ನ? ಪೂರ್ತಿ ಮಾಡಿದ ವ್ರತ ಹೇಗೋ ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ ತತ್ವಜ್ಞಾನಾರ್ಥ ದರ್ಶನಂ, ಅದಕ್ಕೆ ಆಚಾರ ಅರ್ಥ ಬರೀತಾರೆ. ತತ್ವಜ್ಞಾನಾರ್ಥ ದರ್ಶನಂ, ದರ್ಶನ ಅಂದ್ರೆ ಶಾಸ್ತ್ರ. ಶಾಸ್ತ್ರ ಯಾತಕ್ಕೆ ಓದಬೇಕು ಅಂದ್ರೆ ತತ್ವಜ್ಞಾನಾರ್ಥ ದರ್ಶನಂ, ತತ್ವಜ್ಞಾನಾರ್ಥ ದರ್ಶನಂ ಅಪರೋಕ್ಷ ಜ್ಞಾನಾರ್ಥಂ ಶಾಸ್ತ್ರ ದರ್ಶನಂ. ಅಪರೋಕ್ಷ ಜ್ಞಾನ ಬರಲಿ ಅಂತ ಶಾಸ್ತ್ರ ಓದಬೇಕೇ ಹೊರತು ಏನೋ ಒಂದು ಪ್ರತಿಷ್ಠೆ ಬರಲಿ ಅಂತ ಶಾಸ್ತ್ರ ಓದಬಾರ್ದು. ಭಾರಿ ವಿದ್ವಾಂಸ ಅಂತ ಇದು ಬರುತ್ತೆ, ಭಾರಿ ಪ್ರತಿಷ್ಠೆ ಬರುತ್ತೆ, ಆ ಭಾವನೆ ಇರಬಾರ್ದು. ಅವ್ರೇನಾಗ್ತಾರೆ, ಪಂಡಿತ ಮಾನಿ ಅಂತ ಆಗ್ತಾರೆ, ಅದಾಗಬಾರ್ದು. ಅವನ ಉದ್ದೇಶ ಏನೀಗ ಶಾಸ್ತ್ರ ಓದೋದಕ್ಕೆ? ದೇವ್ರ ಬಗ್ಗೆ ಕೇಳ್ತಾನೆ, ದೇವ್ರು ನೋಡ್ಬೇಕು ಅನಿಸ್ಬೇಕು ಅಷ್ಟೇ. ದೇವ್ರು ನೋಡ್ಬೇಕು, ದೇವ್ರ ಬಗ್ಗೆ ಹೇಳೋದೆಲ್ಲ ಶಾಸ್ತ್ರ. ಯಾತಕ್ಕೆ ನೋಡ್ಲಿ ಅಂತ ಹೇಳ್ತಾ ಇರೋದು? ಶ್ರವಣ ಮನನ ಧ್ಯಾನ, ಕೊನೆಗೆ ಆತ್ಮಾವಾರಿ ದ್ರಷ್ಟವ್ಯ. ದೇವ್ರು ನೋಡ್ಬೇಕು ಅನ್ನೋ ಉದ್ದೇಶ ಇಲ್ಲದ ಹೋದ್ರೆ ಶಾಸ್ತ್ರಜ್ಞಾನ ಏನೂ ಪ್ರಯೋಜನ ಇಲ್ಲ. ತಿರುಪತಿ ಟಿಕೆಟ್ ತೊಗೊಂಡ್ಬಿಟ್ಟೆ, ಯಾರು ತೊಗೊಂಡ್ಬಿಟ್ಟೆ ಆರಾಮಾಗಿ ಟಿಕೆಟ್ ತೊಗೊಂಡು ಉದ್ದೇಶ ಇದ? ದರ್ಶನ ಟಿಕೆಟ್ ತೊಗೊಂಡು ಬದಲ ತೊಗೊಂಡು ದರ್ಶನ ಆಗತ್ತಾ? ಎಲ್ಲಿ ಸೇರ್ಬೇಕು ಅವನು? ಹೋಗಿ ಕ್ಯೂದಲ್ಲಿ ಸೇರ್ತಾನೆ ಹೋಗಿಬಿಟ್ಟು. ಅದು ಎವ್ರಿ ಮೊಮೆಂಟ್ ಯಾತಕ್ಕೆ ನಿಂತಿದೆ? ದರ್ಶನ 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 ಒಂದೇ ಮಾತು. ಅಲ್ಲಿ ಹೋದ ಕಾಲ ತಲೆಯಲ್ಲಿ ಕೂತಿರೋದು ಯಾವುದು? ದರ್ಶನ ಅನ್ನೋ ಪದ ಇರುತ್ತೆ. ಆ ದರ್ಶನ ಯಾರೋ ಏನ್ ಮಾಡ್ತಾರೆ, ಅಲ್ಲಿ ಯಾವ ದೊಡ್ಡ ಫೋಟೋ ತೋರಿಸ್ಬಿಡ್ತಾರೆ. ಏ ಈ ದರ್ಶನ ಅಲ್ಲ, ಆ ರೂಪ ನೋಡ್ಬೇಕು ಅಂತ ಹೇಳ್ತಾರೆ. ತಿರುಪತಿಗೆ ಹೋಗಿ ಫೋಟೋ ನೋಡಲು ತಿರುಪತಿಗೆ ಯಾಕೆ ಹೋಗಿ? ಇಲ್ಲ ನೋಡ್ಬೇಕು ಫೋಟೋನ. ತಿರುಪತಿಗೆ ಹೋದಾಗ ಏನ್ ನೋಡ್ಬೇಕು ನಾವು? ಉತ್ಸವ ಪೂರ್ತಿ ನೋಡ್ತಾನೆ, ಇಲ್ಲ ಮೂಲ ದೇವರನ್ನೇ ನೋಡ್ಬೇಕು ಅಂತ ಹೇಳ್ತಾರೆ. ಅಲ್ಲಿ ಕಾನ್ಸೆಪ್ಟ್ ಹೇಗೋ ಅಪರೋಕ್ಷ ಜ್ಞಾನನೇ ಬರಬೇಕು ಅಂತ ಬದುಕಬೇಕೆ ಹೊರತು ನಿಲ್ದ ಹೋದ್ರೆ ಬದುಕಲ್ಲ ಅದು. ಶಾಸ್ತ್ರ ಓದಿ ವ್ಯರ್ಥ, ಶಾಸ್ತ್ರ ಓದಿ ವ್ಯರ್ಥ ಆಗತ್ತೆ ಹೊರತು ಪ್ರಯೋಜನಕ್ಕೆ ಬರೋದಿಲ್ಲ. ಇದೆಲ್ಲ ಕೀರ್ತಿ ಪ್ರತಿಷ್ಠೆ ಬಂತಲ್ಲ, ಅದು ಲೌಕಿಕ, ಅದರಿಂದ ಏನೂ ಪ್ರಯೋಜನ ಇಲ್ಲ. ವಿದ್ಯಾರ್ಥಿ ಫಸ್ಟ್ ರ್ಯಾಂಕ್ ಬಂದ, ಸನ್ಮಾನ ಮಾಡಿಬಿಟ್ರು, ಖುಷಿಯಿಂದ ಮನೆಗೆ ಕುತ್ಕೊಂಡ್ಬಿಟ್ಟ. ಸನ್ಮಾನ ಎಂದಳೆ ಕೆಲಸಕ್ಕೆ ಸೇರ್ಬೇಕು, ಬಿಟ್ಟ ಬಿಟ್ಟವ್ರು ಸನ್ಮಾನ ಮಾಡ್ಕೊಂಡು ಮನೆಯಲ್ಲಿ ಕುತ್ಕೊಂಡ್ರೆ. ಸನ್ಮಾನ ಯಾತಕ್ಕೆ ಮಾಡಿದ್ದು? ಫಸ್ಟ್ ರ್ಯಾಂಕ್ ಅಷ್ಟೇ ಹೊರತು ಅದು ಎಂಡ್ ಅಲ್ಲ, ಮುಂದೆ ಕೆಲಸ ಮಾಡಿ ದೊಡ್ಡ ಸಾಧನೆ ಮಾಡೋದಿದೆ. ಅದಕ್ಕೆ ಯಾವ ಕಾಲಕ್ಕೂ ಕೂಡ ಇವೆ ಬೇರೆ ಕಡೆ ಡೈವರ್ಟ್ ಆಗಿಬಿಟ್ರೆ ಅದೇನಾಗುತ್ತೆ, ಸಾಧನೆ ನಿಂತು ಹೋಗುತ್ತೆ. ನಮ್ಮ ಜೀವನದ ಗುರಿ ತತ್ವಜ್ಞಾನಾರ್ಥ ದರ್ಶನಂ, ವಿಷ್ಣುವನ್ನ ಬಗ್ಗೆ ಕೇಳೋದು, ಅಪರೋಕ್ಷ ಜ್ಞಾನ ಬರಲಿ ಅಂತೇಳಿ ಶಾಸ್ತ್ರ ಓದೋದು. ಆ ದೃಷ್ಟಿಕೋನ ಇದ್ರೆ ಅದು ನಿಜವಾದ ಜ್ಞಾನ. ಒಟ್ಟು ಎಷ್ಟು 20 ಕೊನೆಯದ ಅದೇ ಫೈನಲ್ ಏನು ಅಂದ್ರೆ ಶಾಸ್ತ್ರಾಧ್ಯಯನ, ದೇವರು ನೋಡಬೇಕು ಅನ್ನೋ ದೃಷ್ಟಿಯಿಂದ ಶಾಸ್ತ್ರ ಓದಬೇಕೆ ಹೊರತು ಸುಮ್ಮನೆ ಓದಿದ್ರೆ ಪ್ರಯೋಜನ ಇಲ್ಲ ಅಂತ ಹೇಳಿದ್ರು. ಇನ್ನೂ ಕೆಲವರು ಇರ್ತಾರೆ ದರ್ಶನಕ್ಕೆ ಹೋಗ್ಬಿಟ್ಟಿರ್ತಾರೆ, ದೇವ್ರು ನೋಡೋದಿಲ್ಲ, ಹಿಂದವ್ರು ನೋಡ್ತಾ ಇರ್ತಾರೆ. ಯಾಕೆ ನಾನು ದರ್ಶನ ಮಾಡಿದ್ ನೋಡಿರೋ ಇಲ್ಲೋ ಅಂತ ಅವರೆಲ್ಲ, ನಾನು ಮುಂದೆ ಎತ್ಕೊಂಡು ದರ್ಶನ ಮಾಡ್ತಿದ್ದೀರಿ, ಅವರೆಲ್ಲ ನೋಡಿದ್ರೋ ಇಲ್ಲೋ, ನೋಡಿ ಹೊಟ್ಟೆ ಊರ್ಕೊಳ್ಳಿ ಅಂತೇಳಿ. ಅವ್ರ ಹೊಟ್ಟೆ ಊರ್ಕೊಂಡು ಎಷ್ಟು ಬಿಟ್ಟರೆ ಎಷ್ಟು, ಇವ್ರು ತಲೆನೇ ಹೋಯ್ತಲ್ಲ, ಅವ್ನು ಹೊಟ್ಟೆ ಹೋದ್ರೆ ತಲೆ ಹೋಗುತ್ತೆ, ಆ ಕಡೆ ಗಮನನೇ ಇರಬಾರ್ದು. ಇನ್ನೂ ಕೆಲವರು ಇರ್ತಾರೆ ತಮ್ಮ ಕಡೆ ಯಾರೋ ಬಂದ್ರ ಇಲ್ಲ ಅಷ್ಟು ನೋಡ್ತಾ ಕೂತಿರ್ತಾರೆ, ತಮ್ಮ ಕಡೆಯವ್ರು ಬಂದ್ರ ಇಲ್ಲ ಅಂತೇಳಿ ಅಷ್ಟೇ ತಳ್ಳಿಬಿಟ್ಟಿರ್ತಾರೆ, ಆಗಲೇ ಮುಂದಕ್ಕೆ ಹೋಗು ಅಂತೇಳಿ. ಕೊನೆಗೂ ಪೇಚಾರ ಅವ್ರು ಬರಲೇ ಇಲ್ಲ, ಅವ್ರು ಬರಲ್ಲ, ದೇವ್ರು ನೋಡಲೇ ಅನಿಸೋದಿಲ್ಲ ಅವ್ರಿಗೆ, ಅವ್ರು ಬರಲೇ ಇಲ್ಲ ಅಂತ ಹೋಗ್ತಾ ಇರ್ತಾರೆ. ಇದೆಲ್ಲ ಅತಿ ಅನಭಿಶ್ವಂಗ ಅಂದ್ರೆ ಅದೇನು ಅಭಿಶ್ವಂಗ ಅನಭಿಶ್ವಂಗ. ಒಂದು ಸ್ಟೇಜಲ್ಲಿ ಏನ್ ಮಾಡಬೇಕು ಅದನ್ನ, ಅದು ಕತೆ ಹೇಳ್ತಾರೆ ಭಾರಿ ತಮಾಷೆಯಾಗಿ. ಅದು ನಡೆದ ಕತೆ ಸುಳ್ಳು ಕತೆಗಳಿರ್ಬೋದು. ಯಾವುದೋ ಭಕ್ತ ಗಂಡ ಹೆಂಡತಿ, ಹೆಂಡತಿ ಪೂರ್ತಿ ಲೌಕಿಕ, ಗಂಡ ಭಾರಿ ಭಗವದ್ ಭಕ್ತ, ಎಲ್ಲದಕ್ಕೂ ಸಾಮಾನ್ಯವಾಗಿ ಅಗೇನಿಸ್ಟ ಇರ್ತಾಳೆ. ಕೊನೆಗೆ ಏನಾಯ್ತು, ಪೂರ್ತಿ ದ್ವೇಷಿ ಅಲ್ಲ ಅವಳು, ಏನ್ ದೇವ್ರ ಬಗ್ಗೆ ಅಂತ ಅಸಡ್ಡೆ ಅಷ್ಟೇನೆ, ದುಷ್ಟ ಹೆಂಗಸಲ್ಲ, ದೇವ್ರ ಬಗ್ಗೆ ಅಪೇಕ್ಷೆ ಇಲ್ಲ. ಕೊನೆಗೆ ಏನಾಯ್ತು, ಅವ್ರು ದೇವ್ರು ಬಂದ್ ವಿಮಾನ ಬಂದ್ಬಿಡುತ್ತೆ, ಅವ್ನು ಕರ್ಕೊಂಡು ಹೋಗೋಕ್ಕೋಸ್ಕರ ವಿಮಾನ ಬರುತ್ತೆ. ಎಲ್ಲರೂ ಭಾರಿ ಆಶ್ಚರ್ಯ ಪಡ್ತಾರೆ. ಆಗ ಅವ್ನು ಹೆಂಡತಿರ್ಗ ಇರ್ತಾರೆ ಬಾ ಅಂತೇಳಿ, ನಾವು ಒಲೆ ಮೇಲೆ ಹಾಲಿಟ್ಟಿದ್ದೀನಿ ಮುಕ್ತಾ ಇದೆ ಇಳಿಸ್ಬಿಡ್ತೀರಿ ಅಂತ ಹೋಗ್ತಾರೆ. ವಿಮಾನ ಹೋಗ್ಬಿಡುತ್ತೆ ಅಷ್ಟೊತ್ತಿಗೆ, ಆ ಹಾಲು ದೊಡ್ಡ ವಿಮಾನ ದೊಡ್ಡ ಇಲ್ಲಿ ಹೋಗೋದು ದೊಡ್ಡ, ಅವ್ರು ಎಲ್ಲಿ ಡೈವರ್ಟ್ ಆಯ್ತು, ಹಾಲಿಟ್ಟಿದ್ದೇನೆ ಇಳಿಸ್ಬಿಡ್ತೇನೆ ಅಂತ ಹೋಗ್ತಾರೆ. ಪಾಪ ಈ ಅಭಿಮಾನ ಇದು. ಆ ಕಾಲದಲ್ಲಿ ನಮ್ಮ ಜನ ಬಸ್ ನಿಂತ ಎಳ್ನೀರು ಕುಡಿತಿರ್ತಾರೆ, ದುಡ್ಡು ಕೊಟ್ಟಿರ್ತಾರೆ ಅವರಿಗೆ, 50 ರೂಪಾಯಿ ಕೊಟ್ಟು ಚೇಂಜ್ ಕೊಟ್ಟಿರೋದಿಲ್ಲ, ಏ ಚೇಂಜ್ ಇಳಿದ್ಬಿಡ್ತಾರೆ ಚೇಂಜ್ ಇಸ್ಕೋತೀರಿ ಅಂತೇಳಿ. ಏನ್ ಮಾಡ್ತಾನೆ, ಚೇಂಜ್ ಹೋದ್ರೆ ಬಸ್ನಲ್ಲಿ ಬಂದು ಹೋಗ್ತಾನೆ, ಅಲ್ಲಿ ಇಳ್ಕೊಂಡು ಮಧ್ಯರಾತ್ರಿ ಎಲ್ಲೋ ಒದ್ದಾಡೋದಕ್ಕಿಂತ ಏನದು, ಒಂದು 30 ರೂಪಾಯಿ ಹೋದ್ರೂ ಪರವಾಗಿಲ್ಲ ಅಂತಾನೆ ಹೊರತು ನನಗೆ ಇದು ಎಣ್ಣೆ ಅದು ಭಾರಿ ಮುಖ್ಯ ಅಂತ ಯಾರು ಕರೆಯೋದಿಲ್ಲ. ಅದು ಬಂದ್ರೆ ಒಳ್ಳೆ ತಪ್ಪೇನಲ್ಲ, ಬರೋದಕ್ಕೋಸ್ಕರ ಏನ್ ತ್ಯಾಗ ಮಾಡಬಾರದು, ತನ್ನ ಪ್ರಯಾಣ ತ್ಯಾಗ ಮಾಡಬಾರದು. ಅದಕ್ಕೆ ವೈಕುಂಠ ತಲುಪೋ ಗುರಿ ಯಾವ ಕಾಲಕ್ಕೂ ಕೂಡ ಕಳ್ಕೊಳ್ಬಾರದು. ಅವೆಲ್ಲ ಬರೋದು ಯಾವಾಗ ಅಂದ್ರೆ ಡೈವರ್ಷನ್ ಬಂದ್ರೆ ಶುರುವಾಗ, ಅವಕಾಶ ಕೊಡಬಾರದು ಅಂತ ಹೇಳಿದ್ರು. ತತ್ವಜ್ಞಾನಾರ್ಥ ದರ್ಶನಂ ಅಪರೋಕ್ಷ ಜ್ಞಾನಾರ್ಥಂ ಶಾಸ್ತ್ರ ದರ್ಶನಂ. ಯಾತ್ರೆ ಹೋದ ಹಾಗೆ 190 ಪಾಲಿದ್ರೆ ಸರಿಯಾಗಿ ಯಾತ್ರೆ ಮಾಡೋದೇ ಇಲ್ಲ. ಅಲ್ಲಿ ಹೋಗ್ತಾರೆ, ಕಾಫಿ ಬಂದಿಲ್ಲ, ತಿಂಡಿ ಬಂದಿಲ್ಲ ಅಂತ ಗಲಾಟೆ ಮಾಡ್ತಾ ಕೊಡ್ತಾರೆ ಹೊರತು ಒಬ್ಬರು ನೋಡೋದಕ್ಕೆ ಹೋಗೋದೇ ಇಲ್ಲ. ಕೆಲವರಂತೂ ನೀವೇ ನೋಡ್ಕೊಬಂದು ಕಳಿಸ್ಬಿಡ್ತಾರೆ, ಹೋಗೋದು ಸುಮ್ಮನೆ ಕೊಡೋದು ಬರೋದು ಅಷ್ಟೆ. 190 ಪಾಲಿದ್ರೆ ಕಣ್ಣಾರೆ ನೋಡಿದ್ದೇನೆ ಅದನ್ನು. ಉದ್ದೇಶನೇ ಅರ್ಥ ಮಾಡ್ಕೊಂಡಿದ್ದಿಲ್ಲ. ಜನ್ಮದಲ್ಲಿ ಒಂದೇ ಸರ್ತಿ ಮಾಡೋದು, ಅದಕ್ಕಿಂತ ದೊಡ್ಡ ಯೋಗ ಇರೋದಿಲ್ಲ. ಅಲ್ಲಿ ಏನೇನಿದೆ ಎಲ್ಲ ನೋಡಿಬಿಡ್ಬೇಕು, ಮತ್ತೆ ಮತ್ತೆ ಬರಲಿಕ್ಕೆ ಆಗೋದಿಲ್ಲ. ಅಲ್ಲೆಲ್ಲ ಮಿನಿಮಮ್ ಮಾಡಬೇಕು, ಅಲ್ಲಿ ಹೋಗಿ ಸಿಕ್ಕಾಬಿಟ್ಟು 20 ಸ್ವೀಟ್ ಮಾಡ್ಕೊಂಡು ತಿನ್ನಕ್ಕೋ ಜಾಗ ಅಲ್ಲ ಅದು. ಎಷ್ಟು ಬೇಕೋ ಅಷ್ಟೇ, ಮ್ಯಾಕ್ಸಿಮಮ್ ಕವರ್ ಮಾಡಬೇಕು ಅನ್ನೋ ದೃಷ್ಟಿ ಇಲ್ಲದೆ ಹೋದರೆ ಯಾತ್ರೆ ಮಾಡಿ ಏನೂ ಪ್ರಯೋಜನ ಇಲ್ಲ. ನೇಯಂ ಎತ್ತತ್ ಪ್ರವಕ್ಷ್ಯಾಮಿ ಯಜ್ಞಾತ್ವ ಅಮೃತಮಶ್ನುತೆ, ಟೀಕಾರ ಬರೀತಾರೆ ನೋಡಿ. ನಾನು ತತ್ವಜ್ಞಾನಾರ್ಥ ದರ್ಶನಂ ನಾಮ ಜ್ಞಾನಮೇವ. ತತ್ವಜ್ಞಾನಾರ್ಥ ದರ್ಶನ ಅಂದ್ರೆ ಒಂದೇ, ಜ್ಞಾನನೂ ಅಂದ್ರೆ ಒಂದೇ. ಇದ್ಯಾತಕ್ಕೆ ಅಧ್ಯಾತ್ಮ ಜ್ಞಾನ ನಿತ್ಯತ್ವ ಅಂತ ಹೇಳೋದು, ತತ್ವಜ್ಞಾನಾರ್ಥ ದರ್ಶನಂ ಅಂತ ಹೇಳೋದು ಒಂದೇ, ರಿಪೀಟ್ ಆಯ್ತಲ್ಲ ಅಂದ್ರೆ ಅದು ಸಾಧನದಲ್ಲಿ ಹೇಗೆ ಸೇರುತ್ತೆ ಅಂದ್ರೆ ಹೇಳ್ತಾರೆ, ತತ್ಕಥಂ ಜ್ಞಾನ ಸಾಧನೇಶು ಉಚ್ಯತೆ ಇತ್ಯಾಹ ತತ್ವೇ. ತತ್ವಶಾಸ್ತ್ರ ದರ್ಶನಂ, ಶಾಸ್ತ್ರದರ್ಶನಂ ತತ್ಪರ್ಯಾಲೋಚನಂ. ದರ್ಶನ ಅಂದ್ರೆ ಅಧ್ಯಯನ, ಪರ್ಯಾಲೋಚನ. ಅತ್ರ ಶಾಸ್ತ್ರ ಸೇತಿ ಅಧ್ಯಾಹೃತ್ಯ ವ್ಯಾಖ್ಯಾನವಿತಿ ಜ್ಞಾತವ್ಯಂ. ಅಲ್ಲಿ ಶಾಸ್ತ್ರ ಅನ್ನೋ ಪದನ ಸೇರಿಸ್ಕೋಬೇಕು. ತತ್ವಜ್ಞಾನಾರ್ಥಂ ಶಾಸ್ತ್ರದರ್ಶನಂ ಅಂತ ಅರ್ಥ. ಅಪರೋಕ್ಷ ಜ್ಞಾನಾರ್ಥಂ ಶಾಸ್ತ್ರದರ್ಶನಂ ಅಂತ ಓದಬೇಕು. ಏನ ತಾತ್ಪರ್ಯ ಅಲ್ಲ, ತತ್ಪರ್ಯಾಲೋಚನ. ತಾತ್ಪರ್ಯ ತತ್ಪರ್ಯ ಅದನ್ನ ಪರ್ಯಾಲೋಚನೆ ಮಾಡೋದು ಅಂತ ಅರ್ಥ. ಜ್ಞೇಯಂ ಎತ್ತತ್ ಪ್ರವಕ್ಷ್ಯಾಮಿ ಯಜ್ಞಾತ್ವ ಅಮೃತಮಶ್ನುತೆ ಅನಾದಿಮತ್ ಪರಂ ಬ್ರಹ್ಮ ನ ಸತ್ತನ್ನಾಸದುಚ್ಯತೆ. ಏನಾಯ್ತೀಗ, ಕ್ಷೇತ್ರ, ಕ್ಷೇತ್ರಜ್ಞ, ಜ್ಞಾನ ಮೂರಾಯ್ತು. ಇನ್ನು ಎಷ್ಟು ಹೇಳಬೇಕಾಗಿದೆ? ಇನ್ನು ಮೂರು ಹೇಳಬೇಕು. ಯಾವ್ದು ಹೇಳಬೇಕು ನೆಕ್ಸ್ಟ್? ಈಗ ಜ್ಞಾನ, ಜ್ಞೇಯ. ಜ್ಞೇಯ ಯಾವುದು ಅಂದ್ರೆ ಭಗವಂತನೇ ಜ್ಞೇಯ, ಅಥಾತೋ ಬ್ರಹ್ಮ ಜಿಜ್ಞಾಸ. ಆ ಮಾತಿ ಬಂದು ಜ್ಞೇಯಂ ಯತ್ ತತ್ ಪ್ರವಕ್ಷ್ಯಾಮಿ ಯತ್ ಜ್ಞಾತ್ವ ಅಮೃತಮಶ್ನುತೆ. ಯಾವುದು ಜ್ಞೇಯ ಅನ್ನೋದನ್ನ ಹೇಳ್ತೇನೆ. ನಾ ಎಲ್ಲ ಬೇಕಾಸ್ ಜ್ಞೇಯನೇ. ಈ ಬೈಕ್ ಇದೆ ಜ್ಞೇಯ, ಊಟಕ್ಕೆ ಕೂತದೇನೆ ಅನ್ನಪ್ಪ ಜ್ಞೇಯ, ಇದು ಜ್ಞೇಯ. ಎಲ್ಲ ಪದ ಜ್ಞೇಯ ಅಂದ್ರೇನು? ಜ್ಞಾನ ವಿಷಯ ಎಲ್ಲ ಜ್ಞೇಯನೇ, ಯಾವುದು ತಿಳಿತೇವೋ ಅದೆಲ್ಲ ಜ್ಞೇಯನೇ. ಆದ್ರೆ ಅಂಥ ಜ್ಞೇಯ ಹೇಳ್ತಾ ಇಲ್ಲ. ಯಜ್ಞಾತ್ವ ಅಮೃತಮಶ್ನುತೆ, ಯಾವ ಜ್ಞೇಯನ ತಿಳ್ಕೊಂಡ್ರೆ ಮೋಕ್ಷ ಸಿಗುತ್ತಾರೆ ಅದನ್ನ ಹೇಳ್ತೇನೆ ಕೇಳು ಅಂತ ಹೇಳ್ತಾರೆ. ಮತ್ತೆ ಎಲ್ಲ ಪುಸ್ತಕ ಓದಿದ್ರೆ ಪಾಸ್ ಆಗೋದಿಲ್ಲ, ಟೆಕ್ಸ್ಟ್ ಬುಕ್ ಓದಿದ್ರೆ ಮಾತ್ರ ಪಾಸ್ ಆಗೋದು. ಗೊತ್ತಾಯ್ತಾ? ಅದೇ ರೀತಿ ಯಾವುದೋ ಜ್ಞಾನ ಮೋಕ್ಷ ಕೊಡೋದಿಲ್ಲ ನಮಗೆ. ಯಾವ ಜ್ಞಾನ ಮೋಕ್ಷ ಕೊಡೋದು? ಬ್ರಹ್ಮಜ್ಞಾನ ಒಂದೇ, ಅದನ್ನ ಹೇಳ್ತೇನೆ ಕೇಳು ಅಂತ ಹೇಳ್ತಾ ಅರ್ಥ ಮಾಡ್ಕೊ. ಅಂಗಡಿಯಲ್ಲಿ ಹೋಗಿರ್ತೇನೆ, ಎಲ್ಲ ತಗೊಳೋದಿಲ್ಲ. ತನ್ ಯಾವ್ದು ಬೇಕೋ ಅದು ಮಾತ್ರ ತಗೋತಾನೆ. ಮೆಡಿಕಲ್ ಶಾಪ್ನಲ್ಲಿ ತನ್ ಕೊಟ್ಟ ಔಷಧಿ ಇಲ್ದವ ತಗೊಂಡು ಬಿಟ್ಟು ಹೋಗ್ಬಿಡ್ತಾನೆ ಹೊರತು ಇನ್ನೂ ಯಾಕೆ ಹಾಗೂ ಓದಿ ಏನಾದ್ರು ಕೊಟ್ಟಿರ್ತ ತಗೋತಾನೆ. ಹಾಗೂ ಬಂದಿದ್ದು ಏನಾದ್ರು ಕೊಟ್ಬಿಡಿ, ಬೇರೆ ಕೈಲಿ ಯಾಕೆ ಹೋಗ್ಬೇಕು ಅಂತ ಕೇಳೋದಿಲ್ಲ. ಇಲ್ಲ ಅಂದ್ರೆ ಬಿಟ್ಬಿಡ್ತಾನೆ ಅಷ್ಟೇ ಹೊರತು ಇಲ್ಲಿ ತಗೊಳಕ್ ಹೋಗೋದಿಲ್ಲ. ಆ ರೀತಿಯಲ್ಲಿ ದೇವ್ ತಿಳ್ಕೊಂಡ್ರೆ ದೇವ್ರನ್ನ ತಿಳ್ಕೋಬೇಕು, ಇಲ್ದ ಹೋದ್ರೆ ಅದು ಜ್ಞಾನ ವೇಸ್ಟ್ ಅದು. ಅದಕ್ಕೆ ಕಂಗಾಡಿದ್ಯಾತಕೋ ಕಾವೇರಿ ರಂಗನ ನೋಡದ ಹೇಳ್ತಾರಲ್ಲ ಹಾಗೆ. ನೇಯಂ ಎತ್ತತ್ ಪ್ರವಕ್ಷ್ಯಾಮಿ ಯದ್ ಜ್ಞಾತ್ವ ಅಮೃತಮಶ್ನುತೆ. ಅದ್ ಯಾವ್ದು ಗೊತ್ತಾ? ಬ್ರಹ್ಮ ಅನಾದಿಮತ್ ಪರಂ ಬ್ರಹ್ಮ ನಸತ್ತನ್ ನಾಸದುಚ್ಯತೆ. ಇದು ಜ್ಞೇಯ, ಈಗ ಪರಮಾತ್ಮನೇ ಜ್ಞೇಯ. ಅಥಾತೋ ಬ್ರಹ್ಮ ಜಿಜ್ಞಾಸೆ ಲಿಂಕ್ ಬಂತಾಗ ನಿನ್ನೆ ಹೇಳಿ ಬ್ರಹ್ಮಸೂತ್ರ ಪದೈಶ್ಚೈವ ಹೇತು ಮಧ್ವಿಹಿ ವಿನಿಶ್ಚಿತಮ್ ಅಂತ ಹೇಳಿದ್ರಲ್ಲ, ಅದು ಲಿಂಕ್. ಅದು ದೇವ್ರನ್ನ ತಿಳ್ಕೋಬೇಕು. ದೇವ್ರನ್ನ ತಿಳ್ಕೊಳ್ಳೋದಕ್ಕೆ ಅನುಕೂಲವಾದ್ದೆಲ್ಲ ತಿಳ್ಕೋಬಹುದು, ತಪ್ಪಲ್ಲ. ದೇವ್ರನ್ನ ತಿಳ್ಕೋಬೇಕು. ನಾವೀಗ ದರ್ಶನಕ್ಕೆ ಅಂತ ಹೊರಟ, ಯಾರೋ ದರ್ಶನ ಮಾಡ್ತಾರೆ ಅಂತ ಹೇಳಿದ್ರು, ಅವ್ರು ನೋಡ್ಕೊಂಡು ಹೊರಟ. ಅವ್ರು ನೋಡೋ ಉದ್ದೇಶ ಅವನಿಗಿಲ್ಲ, ಉದ್ದೇಶ ನೋಡೋ ದೇವರನ್ನ. ಬಟ್ ಅವನು ನೋಡಿದ್ರೆ ಏನಾಗುತ್ತೆ? ದರ್ಶನ ಮಾಡಿಸ್ತಾನೆ, ಅಲ್ಲಿಗೆ ಹೊರಟ. ಅವನೇನ್ ಮಾಡಿದ? ಇನ್ನೊಂದೇನೋ ಬರ್ಕೊಟ್ಟ, ಅಲ್ಲಿಗೆ ಹೋದ. ಮತ್ತೆ ಯಾಕೆ? ಅದರಿಂದ ದರ್ಶನಕ್ಕೆ ಅನುಕೂಲ ಆಗುತ್ತೆ. ಒಟ್ಟಿನ ಮೇಲೆ ದೇವ್ರನ್ನ ತಿಳಿಯೋದು, ದೇವ್ರ ತಿಳಿಯೋದು ಅನುಕೂಲ ಯಾವ್ದರಿಂದ ಆಗುತ್ತೋ ಅದನ್ನೆಲ್ಲ ಕೂಡ ಏನ್ ಮಾಡ್ಬೇಕು? ನಾವು ಅದನ್ನ ಉಪಯೋಗಿಸ್ಬೇಕು. ಎಲೆನ್ ತಿನ್ನೋದಿಲ್ಲ ಊಟದಲ್ಲಿ, ಯಾರು ಎಲೆ ತಿನ್ನೋದಿಲ್ಲ, ತಟ್ಟೆ ತಿನ್ನೋದಿಲ್ಲ. ಬಟ್ ಯಾತಕ್ಕೆ ಬೇಕದು? ಊಟ ಮಾಡೋ ಸಾಧನವಾಗಿ ಬೇಕದು. ಗೊತ್ತಾಯ್ತಾ? ಎಲೆ ಎಂಬುದು ತಿನ್ನೋ ಪದಾರ್ಥ ಅಲ್ಲ. ಆದ್ರೆ ತಿನ್ಲಕ್ಕೆ ಅದಿಲ್ಲರೂ ತಿನ್ಲಕ್ಕೆ ಬರೋದಿಲ್ಲ. ಅದಕ್ಕೆ ನಮಗೆ ಎಲೆ ಕೂಡ ಹೇಗೆ ಊಟದ ಅಂಗನೋ ಹಾಗೆ ನಮಗೆ ನಿರರ್ಥಕ ಪದಾರ್ಥ, ಜಡ ಪದಾರ್ಥ ಇದೆ. ಜಡ ಪದಾರ್ಥ ನಮಗೇನು ಪ್ರಯೋಜನ ಇಲ್ಲ. ಆದರೆ ಚೇತನ ಅಧಿಷ್ಠಾನ ಆಗಲಿಕ್ಕೆ ಏನು ಬೇಕೋ? ಜಡ ಪದಾರ್ಥ ಬೇಕು. ಅಷ್ಟು ಉಪಯೋಗಿಸ್ಬೇಕೇ ಹೊರತು ಬೇರೆದಕ್ಕೆ ಉಪಯೋಗಿಸ್ಬಾರ್ದು. ಒಟ್ಟಿನ ಮೇಲೆ ಹಾಗಿಂದ ಹೋಗಬಾರ್ದು. ದೇವರನ್ನ ಸೆಂಟರ್ ಮಾಡ್ಕೊಂಡ್ಬಿಟ್ಟು ಅದರಿಂದ ಎಲ್ಲ ಜೋಡಿಸ್ತಾ ಹೋಗ್ಬೇಕು. ಅದು ತಮಾಷೆ ಗೊತ್ತಾ? ಒಂದು ಸರ್ಕಲ್ ಬರಿಬೇಕೀಗ. ಎಷ್ಟು ಬರಿತಾನೆ ಬರಿತಾನೆ ರೌಂಡ್ ಆಗಲೇ ಇಲ್ಲರು, ಸೆಂಟರ್ ಹುಡುಕಿದ ತಕ್ಷಣ ರೌಂಡ್ ಆಯ್ತು. ಗೊತ್ತಾಯ್ತಾ? ಸರ್ಕಲ್ ಅನ್ನು ಬರೆದು ಬರೆದು ರೌಂಡ್ ಮಾಡಕ್ ಬರೋದಿಲ್ಲ, ಸೆಂಟರ್ ಇಟ್ಕೊಂಡು ತಕ್ಷಣ ರೌಂಡ್ ಆಗಿಬಿಡುತ್ತೆ. ಸೊ ದೇವ್ರನ್ನ ಸೆಂಟರ್ ಮಾಡ್ಕೊಂಡ ತಕ್ಷಣ ಏನಾಗುತ್ತೆ? ಎಲ್ಲ ಕೆಲಸ ಬಂದ್ಬಿಡುತ್ತೆ. ಆ ಸರ್ಕಲ್ ನ ಪ್ರತಿಯೊಂದು ಇದು ಪ್ರತಿಯೊಂದು ಪಾಯಿಂಟ್ ಫ್ರಾಕ್ಷನ್ ಆಫ್ ಇದರಲ್ಲೂ ಕೂಡ ಏನಾಗುತ್ತೆ? ಅದು ಸೆಂಟರ್ಗೂ ಅದಕ್ಕೆ ಎಷ್ಟು ಡಿಸ್ಟೆನ್ಸ್ ಇರುತ್ತೆ? ಸೇಮ್ ಡಿಸ್ಟೆನ್ಸ್. ಪ್ರತಿಯೊಂದು ಸರ್ಕಂಫರೆನ್ಸ್ ನಲ್ಲಿ ಪ್ರತಿಯೊಂದು ಬಿಂದು ಬಿಂದು ಕೂಡ ಕೇಂದ್ರಕ್ಕೆ ಅಷ್ಟೇ ದೂರದಲ್ಲಿರುತ್ತೆ. ಗೊತ್ತಾಯ್ತಾ? ಸೊ ನಾವು ಮಾಡೋ ಪ್ರತಿ ಕೆಲಸವೂ ಕೂಡ ಹೇಗಿರಬೇಕು? ದೇವರಿಗೆ ಅಷ್ಟೇ ಲಿಂಕ್ ಆಗಿರಬೇಕು. ಸ್ವಲ್ಪ ದೂರವರು ಸರ್ಕಲ್ ಆಗೋದಿಲ್ಲ, ಮತ್ತೆ ಒಂದು ಚೂರು ಆ ಕಡೆಯವರು ಸರ್ಕಲ್ ಗಾನ್ನಲ್ಲಿ. ಜ್ಞಾನಿಗಳು ಆ ರೀತಿ ಬದುಕೋದ್ರಿಂದ ಅವ್ರು ಎಂದೂ ಏನ್ ಮಾಡೋದಿಲ್ಲ, ಅವರು ಡೈವರ್ಟ್ ಆಗೋದಿಲ್ಲ. ಪೂರ್ಣ ಜೀವನ ಸರ್ಕಲ್ ಯಾವಾಗಲೂ ಏನಾಗಿರುತ್ತೆ? ಪೂರ್ಣ ಅಂತ ಕರೀತಾರೆ, ಪರಿಪೂರ್ಣವಾದ ಜೀವನ. ಫಲವಿದು ಬಾಳದುದಕ್ಕೆ ಸಿರಿ ನಿಲಯನ ಗುಣಗಳ ಅರಿತು ಭಜಿಸುವುದೇ ಫಲವಿದು ಬಾಳದುದಕ್ಕೆ. ಆಗ ನಮ್ಮ ಜೀವನದಲ್ಲಿ ಪ್ರಾಬ್ಲಮೇ ಬರೋದಿಲ್ಲ. ನಮಗೇನಾಗಿದೆ ಗೊತ್ತಾ? ಎಲ್ಲ ಡೈವರ್ಷನ್. ನೂರಾರು ಮಧ್ಯೆ ದೇವರು ಒಬ್ಬನಾಗಿ ಬಿಟ್ಟಿರ್ತಾರೆ, ಅದು ತಪ್ಪು. ನೂರಾರು ಮಧ್ಯೆ ದೇವರಲ್ಲ, ದೇವರಿಗೋಸ್ಕರ ನೂರಾರು ಆಗಬೇಕೇ ಹೊರತು ನೂರಾರು ಮಧ್ಯೆ ಒಬ್ಬ ದೇವರಾದರೆ ಸಾಧನೆ ಮಾಡೋಕ್ಕಾಗೋದಿಲ್ಲ. ಆ ಗುರಿ ತಿಳ್ಕೊಳ್ಳೋಕ್ಕೆ ಆಚಾರ ಶಾಸ್ತ್ರ ಓದಬೇಕು. ಆಚಾರ ಪ್ರತಿ ತಮ್ಮ ಜೀವನದಲ್ಲಿ ಹಾಗೆ ತೋರಿಸಿದ್ರು, ಹನುಮಂತ ರೂಪ ಹಾಗೆ, ಭೀಮರೂಪ ಹಾಗೆ, ಎಲ್ಲ ರೂಪದಲ್ಲಿ ಹಾಗೆ ತೋರಿಸಿದ್ರಿಂದ ಅದು ಕರೆಕ್ಟ್ ಗೈಡ್ ಮಾಡ್ತಾರೆ ಅಂತ ಅರ್ಥ ಆಯ್ತು. ಉಳಿದವರು ಮಾಡಿದ್ರು ಒಮ್ಮೊಮ್ಮೆ ತಪ್ಪಿಡ್ತಾ ಇದ್ರು. ಅದಕ್ಕೆ ಮುಖ್ಯ ಗುರುಗಳಾಗಲಿಲ್ಲ ಯಾರು ಕೂಡ. ಮುಖ್ಯ ಗುರುಗಳು ಯಾರು ಅಂದ್ರೆ ವಾಯುದೇವರೇ ಮುಖ್ಯ ಗುರುಗಳು ಅಲ್ಲಿಗೆ. ಓಂ ಜನ್ಮಾದ್ಯಸ್ಯ ಯತೋನ್ಮಯಾಧಿತರತಶ್ಚಾರ್ಥೇಶ್ವ ವಿಘ್ನ ಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಹ್ಯಂತಿ ಯಂ ಸೂರಯಃ.